ಶ್ರೀಬ್ರಹ್ಮರುದ್ರಪ್ರಕೃತಿಸುರನರದ್ವೀಷತ್ವಾತ್ಮಕ ವಿಷ್ಣೋರ್ವ್ಯಸ್ತಸ್ತಕಲಗುಣನಿಧಿದೋಷಮೇತ ಪೂರ್ಣಾಸ್ತೋ ಗುರುರಿ ಪರಮ ಚಿಂತೆಯೇ ತಂಹಾಂತ. ಓಂ ನಮಃ ಪರಸ್ಮೈ ಪುರುಷಾಯ ಪೂಯಸೇ ಸದುದ್ಭವಸ್ಥಾನ ನಿರೋಧಲೀಲೆಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಯತ್ಪಾದ ಪಂಕಜರಜ ಸ್ಥಿರಸಾ ವಿಭರ್ತಿ ಶ್ರೀರಬ್ಜಜಶ್ಚ ಗಿರಿಶಃ ಸಹ ಲೋಕಪಾಲೈಹಿ ವಿಲಾತನೋಃ ಸಕೃತಸೇತು ಪರೀಪ್ಸಯಾಯಃ ಕಾಲೇ ದಧತ್ಸ ಭಗವಾನ್ ಸ್ವಕೃತೇನ ತುಷ್ಯೇ. ಭಗವತಾ ಭವಾಪವರ್ಗಾಯ ಪ್ರಣೀತತ್ವಂ ಭಾಗವತ ಧರ್ಮಸ್ಯ ಪ್ರಧಾನಲಕ್ಷಣಂ ಅಭಿಧಾಯ ಕಥಂ ಬಂಧಕಸ್ವಭಾವಸ್ಯ ಕರ್ಮಣಃ ಅಪವರ್ಗಹೇತುತಾ ಇತ್ಯಾಶಂಕಾಯಾಂ ಯಥಾ ಹಿ ಯದೇವ ದ್ರವ್ಯಂ ಪಾರ್ಥಿವಂ ಅಶೋಧಿತಂ ಭುಕ್ತಂ ರೋಗದಾಯಕಂ ತದೇವ ಸಂಶೋಧ್ಯ ಔಷಧೀಕೃತಂ ತದ್ರೋಗಮೇವ ಪರಿಹರತಿ ತಥೈವ ಬಂಧಕಸ್ವಭಾವಮಪಿ ಕರ್ಮ ಕೇನಚಿತ್ ಸಂಸ್ಕೃತಂ ಅಪವರ್ಗತಂ ಭವೇದೇವಾ. ಒಂದು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾನೆ ಭಗವತ. ಭವಾಪವರ್ಗಾಯ ಪ್ರಣೀತತ್ವಂ ಭಾಗವತ ಧರ್ಮಸ್ಯ ಪ್ರಧಾನ ಲಕ್ಷಣಂ ಅಭಿಧಾಯ. ಭಾಗವತ ಧರ್ಮದ ಪ್ರಧಾನ ಲಕ್ಷಣ ಏನು ಅಂದರೆ ಪರಮಾತ್ಮ ಭವಾಪವರ್ಗ ಸಂಸಾರದ ಬಿಡುಗಡೆಗೋಸ್ಕರವಾಗಿ ಆ ಧರ್ಮವನ್ನು ಹೇಳಿದ್ದಾನಲ್ಲ ಅದೇ ಭಾಗವತ ಧರ್ಮ ಅಂತ. ಟೆಕ್ಸ್ಟ್ ಅಂದರೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಹಾಕೋ ಭಾಗವತ ಧರ್ಮ ಅಂದರೆ ಹಾಕಿ. ಆಗ ಒಂದು ಪ್ರಶ್ನೆ ಬಂತು, ಕಥಂ ಬಂಧಕ ಸ್ವಭಾವಸ್ಯ ಕರ್ಮಣಃ ಅಪವರ್ಗ ಹೇತುತಾ ಇತ್ಯ ಆಶಂಕಾಯಾಮ್. ಹಾಗಿದ್ರೆ ಕರ್ಮ ಅನ್ನೋದೇನು? ಬಂಧಕ ಸ್ವಭಾವ, ಕರ್ಮದ ನೇಚರೇ ಬಂಧನ ಮಾಡೋದು. ಅದು ಮೋಕ್ಷಕ್ಕೆ ಹೇಗೆ ಸಾಧನ ಆಗುತ್ತೆ? ಭಾಗವತ ಧರ್ಮ ಅಂದರೆ ಕರ್ಮ, ಆ ಕರ್ಮ ಹೇಗೆ ಮೋಕ್ಷಕ್ಕೆ ಸಾಧನವಾಗುತ್ತೆ? ಯಾಕೆಂದರೆ ನೇಚರ್ ಏನು ಬಂಧಕವಾದದ್ದು, ಅದು ಹೇಗೆ ಮೋಚಕವಾಗುತ್ತೆ ಅಂದರೆ ದೃಷ್ಟಾಂತ ಕೊಡ್ತಾರೆ. ಯಶಂಕಾಯ ಈ ಸಂಶಯ ಬಂದರೆ ಯಥಾ ಹಿ ಯದೇವ ದ್ರವ್ಯಂ ಪಾರ್ಥಿವಂ ಅಶೋಧಿತಂ ಭುಕ್ತಂ ರೋಗದಾಯಕಂ. ಒಂದು ಪಾರ್ಥಿವ ದ್ರವ್ಯ, ಒಂದು ಭೂಮಿ ಸಿಗತಕ್ಕಂಥ ಪದಾರ್ಥ ಇದೆ, ಅದೇನದು ಅಶೋಧಿತಂ ಹಾಗೆ ತೊಗೊಂಡ್ಬಿಟ್ಟ, ಭುಕ್ತಂ ತಿಂದುಬಿಟ್ಟ, ರೋಗದಾಯಕಂ ರೋಗಕ್ಕೆ ಕಾರಣ ಆಯ್ತದ. ತದೇವ ಅದನ್ನೇನೆ ಸಂಶೋಧ್ಯ ಔಷಧೀಕೃತಂ, ಸಂಶೋಧನೆ ಮಾಡಿ ಔಷಧಿ ಮಾಡಿಬಿಟ್ಟಾಗ ತದ್ ರೋಗಮೇವ ಪರಿಹರತ್ತೆ, ರೋಗಕ್ಕೆ ಪರಿಹಾರವಾಗುತ್ತೆ. ತಥೈವ ಅರ್ಥ ಆಯ್ತಾ? ಅದೇನಾಯ್ತು ಈಗ ಈ ಹೋಮಿಯೋಪತಿಯಲ್ಲಿ ಪ್ರಿನ್ಸಿಪಲ್ ಏನು ಅಂದರೆ ಯಾವುದರಿಂದ ಡಿಸೀಸ್ ಬರುತ್ತೋ ಅದನ್ನೇ ಅದು ವಾಸಿ ಮಾಡುತ್ತೆ ಅಂತೆ. ಅರ್ಥ ಆಯ್ತಾ? ಡಿಸೀಸ್ ಬರೋದೇ ವಾಸಿ ಮಾಡುತ್ತೆ, ಬಿಗ್ ಡೋಸಸ್ನಲ್ಲಿ ಡಿಸೀಸ್ ಬರುತ್ತೆ, ಸ್ಮಾಲ್ ಡೋಸಸ್ನಲ್ಲಿ ಅದನ್ನು ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಾ. ಸೊ ಕರ್ಮ ಅಂಬದು ಏನು ಅಂತ ಕೇಳಿದರೆ ಅದು ಬಂಧಕನೋ ಹೌದು, ಅದು ಮೋಚಕನೋ ಹೌದು. ಯಾವುದೋ ಒಂದು ಪದಾರ್ಥ ಇದೆ, ಅದನ್ನು ಔಷಧಿಯಾಗಿ ಕೊಟ್ಟಾಗ ಪ್ಯೂರಿಫೈ ಮಾಡಿ ಕೊಟ್ಟಿರ್ತಾರೆ, ಔಷಧಿ ಆಗಿಬಿಡುತ್ತೆ, ಹಾಗೆ ತಿಂದಾಗ ಅದು ರೋಗಕ್ಕೆ ಕಾರಣ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಅದೇ ಕರ್ಮನೇ, ಒಂದೇ ವಸ್ತು ಹೇಗೆ ರೋಗದಾಯಕ ರೋಗ ಮೋಚಕ ಆಗುತ್ತೋ ಒಂದೇ ಒಂದು ಕರ್ಮ ಏನಾಗುತ್ತೆ? ಬಂಧಕನೂ ಹೌದು ಮೋಚಕನೂ ಹೌದು ಒಂದು ದೃಷ್ಟಾಂತ ಕೊಟ್ಟು ಹೇಳಿ. ತಥೈವ ಬಂಧಕ ಸ್ವಭಾವಮಪಿ ಕರ್ಮ, ಬೈ ನೇಚರ್ ಬಂಧಕವಾಗೋದಾದರೂ ಕೂಡ ಕೇನಚಿತ್ ಸಂಸ್ಕೃತಂ ಅಪವರ್ಗದಂ ಭವೇ ದೇವ, ಒಳ್ಳೆ ಸಂಸ್ಕಾರ ಮಾಡಿಬಿಟ್ರೆ ಮೋಕ್ಷಕ್ಕೆ ಕಾರಣವಾಗುತ್ತೆ, ಅದೇ ಭಾಗವತ ಧರ್ಮ ಅಂದ್ರೆ ಅದೇ ಅಂಥೇಳಿ. ಬರೀ ಧರ್ಮ ಬಂಧಕ, ಭಾಗವತ ಧರ್ಮ ಮೋಚಕ. ಸಚಾಪವರ್ಗ ಸುಖಮೇವ ಏ ಚುಚ್ಚೋದಿದೆ, ನೋವಾಗುತ್ತೆ, ಹಿಂಸ ಕೊಡುತ್ತಾ ಇಲ್ಲ, ಸೂಜಿನ ಸುತ್ತ ಕೇಸ್ ಹಾಕ್ತಾರೆ ಅವನ ಮೇಲೆ, ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತಾರೆ, ಸುಮ್ಮನೆ ದುಡ್ಡು ಕೊಟ್ಟು ಬರ್ತಾರೆ, ಅದಕ್ಕೆ ಔಷಧಿ ವಾಸಿಯಾಗಲಿಕ್ಕೋಸ್ಕರ ಕೊಡೋದು, ಅವ್ನು ನೋವಾಗಲಿಕ್ಕೋಸ್ಕರ, ಅವ್ನ ಉದ್ದೇಶನೇ ನೋವು ಮಾಡಬೇಕು ಅಂತೇಳಿ, ಉದ್ದೇಶ ನೋವು ಮಾಡೋದಲ್ಲ. ಏನಿದೆ ತುಂಬ ನೋವು, ಔಷಧಿ ಕೊಡ್ತಾನೆ, ಇಂಜೆಕ್ಷನ್ ಕೊಡ್ತಾನೆ, ಮತ್ತೆ ಆ ರೋಗ ವಾಸಿಯಾಗಲಿಕ್ಕೋಸ್ಕರ ಕೊಡ್ತಾನೆ. ಆದ್ದರಿಂದ ಒಂದೇ ಒಂದು ಇಂಜೆಕ್ಷನ್ ಕೊಡೋದು ಕೆಲಸ, ಅದು ಮಾರಕನಾಗ್ಬೋದು, ಅದೇ ಸೈರಾಯ್ಡ್ ಇಂಜೆಕ್ಷನ್ ಕೊಟ್ಟ ಮೂದೋದ ಕಥೆ, ಅದು ಮರ್ಡರ್, ಅದು ಕ್ಯೂರ್ ಮಾಡೋದು ಕೊಡ್ತಾನೆ, ನೋಡೋದಕ್ಕೆಲ್ಲ ಒಂದೇ ರೀತಿ ಕಾಣುತ್ತೆ. ಅದು ಹೇಗೆ ಬಂಧಕ ಮೋಚಕತ್ವ ವ್ಯತ್ಯಾಸ ಇದೆಯೋ ಹಾಗೆ ಕರ್ಮದಲ್ಲಿ ವ್ಯತ್ಯಾಸ ಇದೆ. ಸಚ ಅಪವರ್ಗ ಸುಖಮೇವ ಮೇಷ್ಯ ದುಃಖ ಮನಾಗಪಿ ಮಾ ಭೂತಿ ಸರ್ವೈರಪೇಕ್ಷತೆ. ಈ ಅಪವರ್ಗ ಸ್ವಾಮಿ, ಅಪವರ್ಗ ನಿಮಗೆ ಇರಲಿ ನಿಮಗೆ ಬೇಡ ಅಂತ ಕೇಳಿದರೆ, ಎಷ್ಟೋ ಜನ ಮೋಕ್ಷದ ವಿಚಾರ ನಿಮಗೆ ಇರಲಿ ನಿಮಗೆ ಬೇಡ ಅಂತ ಹೇಳ್ತಾರೆ, ಅದು ಮೋಕ್ಷದ ಅರ್ಥನೇ ಗೊತ್ತಿಲ್ಲ ಅವರಿಗೆ. ಸಚ ಅಪವರ್ಗ ಸುಖಮೇವ ಮೇಷ್ಯಾತ್, ಸುಖನೇ ಆಗಬೇಕು, ದುಃಖ ಮನಾಗಪಿ ಮಾ ಭೂತ್, ದುಃಖ ಸ್ವಲ್ಪ ಕೂಡ ಆಗಬಾರದು. ಇದು ಸರ್ವೈರಪೇಕ್ಷತೆ, ಸರ್ವೈರಪಿ ಅಪೇಕ್ಷೆ, ಎಲ್ಲರೂ ಬಯಸೋದಿರ್ತಾನೆ, ತುಂಬ ಸುಖನೇ ಆಗಬೇಕು ದುಃಖ ಆಗಬಾರ್ದು ಎಲ್ಲರೂ ಬಯಸ್ತಾರೆ, ಅದಾಗೋದೇ ಮೋಕ್ಷ ಅಷ್ಟೇ, ಇನ್ನೇನು ಇಲ್ಲ. ಮೋಕ್ಷ ಅಂದರೆ ಏನೋ ಪದಾರ್ಥ ಅಲ್ಲ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಕ್ರಿಯತೇಚ ಬಂಧಕ ಸ್ವಭಾವಮೇವ ಕರ್ಮ, ಕ್ರಿಯಾಸ್ವಭಾವೈ ದೇಹಿ ಮಾತ್ರೈ ವಿನಾ ಕರ್ಮಭಿ ಕ್ಷಣ ಮಾತ್ರಂ ಅವಸ್ಥಾತು ಅಶಕ್ನುವದ್ಭಿ. ಕ್ರಿಯತೇಚ ಬಂಧಕ ಸ್ವಭಾವಮೇವ ಕರ್ಮ, ಬಂಧಕ ಸ್ವಭಾವವಾದ ಕರ್ಮವನ್ನೇ ಕ್ರಿಯಾಸ್ವಭಾವೈ ದೇಹಿ ಮಾತ್ರೈ, ದೇಹಗಳ ಸ್ವಭಾವ ಏನಂದ್ರೆ ಕ್ರಿಯಾ ಮಾತ್ರ, ನೈಕ ಶಿಕ್ಷಣಮಿ ಜಾತು ತಿಷ್ಠತಿ ಅಕರ್ಮಕೃತ, ಕರ್ಮ ಮಾಡದೇ ಚೇತನ ಲಕ್ಷಣ. ಕ್ರಿಯತೆ ಚ ಬಂಧಕ ಸ್ವಭಾವಮೇವ ಕರ್ಮ, ಕ್ರಿಯಾಸ್ವಭಾವೈ ದೇಹಿ ಮಾತ್ರೈ ವಿನಾ ಕರ್ಮಭಿ ಕ್ಷಣ ಮಾತ್ರ ಅವಸ್ಥಾತು ಅಶಕ್ನುವದ್ಭಿ. ಕರ್ಮನೇ ಬಿಡಿ ಮೋಕ್ಷ ಆಗುತ್ತೆ ಅಂತ ಹೇಳಾಗಿಲ್ಲ, ಯಾಕೆ ಕರ್ಮ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನೆ ಕರ್ಮ ಬಿಡಬೇಡ, ಕರ್ಮ ಬಿಡಬೇಕು ಅಂತ ಹೇಳೋದಕ್ಕೆ ಹೊರಟಿಲ್ಲ. ಕರ್ಮ ಫಲ ಬಿಟ್ಟರೆ ಸಾಕು, ಅದು ಬಂಧಕ ಮೋಚಕ ಆಗೋದು ಇಷ್ಟೇನೆ. ಫಲಾಪೇಕ್ಷೆ ತಗೊಂಡಾಗದು ಬಂಧಕ, ಫಲಾಪೇಕ್ಷೆ ಬಿಟ್ಟರೆ ಅದು ಮೋಚಕ, ಭಾರಿ ಸುಲಭ. ತದೇ ಅದರಿಂದ ಯಾವುದೇ ಸಂಕಲ್ಪ ಮಾಡಿ ಕರ್ಮ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲಿಗೆ, ಇನ್ನು ಬಂಧಕ ನಾವೇ ಹಗ್ಗ ಕೊಟ್ಟು ಕಳಿಸ್ಕೊಂಡಾಗತ್ತೆ ಅಷ್ಟೇ. ಅದಕ್ಕೋಸ್ಕರ ಆ ರೀತಿ ಫಲ ಕೇಳೋ ಅಭ್ಯಾಸನ ಬಿಟ್ಟುಬಿಡ್ಬೇಕು. ತದೇ ತತ್ ಸಂಕಟ ಅಭಿವಿಚ್ಛ ಜಾತಕರಣೋ ಭಗವಾನ್. ದೇವರು ನೋಡಿದ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಇವರು, ಕರ್ಮ ಬಿಡ್ಲಕ್ಕಂತೂ ಇವ್ರ ಕೈಲಿ ಆಗೋದಿಲ್ಲ. ಮೊದಲೇ ಕರ್ಮದಿಂದ ಹುಟ್ಟು ಬಂದಿದ್ದಾರೆ, ಮತ್ತೆ ಕರ್ಮ ಮಾಡ್ತಾರೆ, ಮತ್ತೆ ಬಂಧಕ ಮಾಡ್ತಾರೆ ಅಂಥೇಳಿ ಜಾತಕರುಣ ಭಗವಾನ್ ಕರುಣಾಳುವಾದ ಶ್ರೀಹರಿ ಕರ್ಮ ಚಿಕಿತ್ಸಿತವಾನ್. ಕರ್ಮಕ್ಕೆ ತದೇವ ಕರ್ಮ ಚಿಕಿತ್ಸಿತವಾನ್, ಆ ಕರ್ಮಕ್ಕೆ ಔಷಧಿಯನ್ನು ಕೊಟ್ಟ. ಏನದು? ತದೇವ ಹಿ ಕರ್ಮ ಭಾಗವತ ಧರ್ಮ ಇತ್ಯಭಿಧೀಯತೆ. ಅದನ್ನೇ ಭಾಗವತ ಧರ್ಮ ಅಂತ ಕರೀತಾರೆ. ಭಗವಂತನಿಗೋಸ್ಕರ ಮಾಡೋ ಧರ್ಮ ಭಾಗವತ ಧರ್ಮ, ನಮಗೋಸ್ಕರ ಮಾಡಿದರೆ ಕರ್ಮ, ದೇವರಿಗೋಸ್ಕರ ಮಾಡಿದರೆ ಧರ್ಮ, ಇಷ್ಟೇ ವ್ಯತ್ಯಾಸ. ಇದರ್ಥ ಕರ್ತವ್ಯ ಬೇರೆ, ಮನೆ ಕೆಲಸ ಬೇರೆ. ಆಫೀಸ್ ಕೆಲಸ ಆಯಿತು, ಮನೆಯಲ್ಲೇ ಆಫೀಸ್ ಕೆಲಸ ಮಾಡೋದು, ದುಡ್ಡು ಕೊಡ್ತೀವಿ, ಮನೆಯಲ್ಲೇ ಮಾಡ್ತಾರೆ ಎಷ್ಟೋ ಜನ ಈಗ. ಆದರೆ ಮನೆ ಕೆಲಸ ಆಗಲಿಲ್ಲ, ಆಫೀಸ್ ಕೆಲಸ ಆಯಿತು, ಆದರೆ ಆಫೀಸಲ್ಲೇ ಮನೆ ಕೆಲಸ ಮಾಡೋಕ್ಕೂ ಬರುತ್ತೆ ಎಷ್ಟೋ ಜನಕ್ಕೆ. ಹೋದ್ರೆ ಮನೆಗೆ ಫುಲ್ ಮನೆ ಕೆಲಸ, ಆದರೆ ಆಫೀಸ್ ಟೈಮ್ ಇರೋದಿಲ್ಲ ಪಾಪ ಅವರಿಗೆ, ಹಾಗಾಗಬಾರ್ದು ಅಂತ ಹೇಳ್ತಾರೆ. ಸಚ್ಚ ಸರ್ವ ಸರ್ವ ಸರ್ವಾಪೇಕ್ಷಿತ ಮೋಕ್ಷೋ ದ್ವಿದಳಹ. ಆ ಎಲ್ಲರೂ ಬಯಸ್ತಕ್ಕಂಥ ಮೋಕ್ಷಕ್ಕೆ ಎರಡು ಭಾಗ, ದ್ವಿದಳಹ. ಎರಡು ದಳ ಅಂದ್ರೇನು? ಎರಡು ಭಾಗ ಅಂತ ಅರ್ಥ. ಏನದು? ತತ್ರ ದ್ವಿತೀಯ ಪದ ದ್ವಿತೀಯ ದಳ ಹೇತುನ ಅನೇನ ಸಂಸ್ಕಾರೇಣ ಸಂಸ್ಕೃತಸ್ಯ ಭವತಿ ಇತ್ಯಾಶಯೇನ ತಚ್ಚಂಕಾ ಪರಿಹಾರಾಯ ಕರ್ತೃತ್ವಾದಿ ಅಭಿಮಾನ ತ್ಯಾಗಪೂರ್ವಂ ಕ್ರಿಯಮಾಣೋ ಭಾಗವತೋ ಧರ್ಮ ಇತಿ ದ್ವಿತೀಯಂ ಲಕ್ಷಣಂ ನಿಗದ್ಯ. ಈಗ ಎರಡು ದಳ ಅಂದ್ರೇನು? ಅನಿಷ್ಟ ನಿವೃತ್ತಿ ಆಗೋದು ಒಂದು ಭಾಗ, ಇಷ್ಟಪ್ರಾಪ್ತಿ ಆಗೋದು ಒಂದು ಭಾಗ, ಎರಡು ದಳ. ನೂರಕ್ಕೆ 99 ಪಾಲು ಜನ ಮೋಕ್ಷ ಹೇಳಿದ್ರು, ಒಂದೇ ದಳದ ಮೋಕ್ಷ ಹೇಳಿದರು. ಏನದು? ದುಃಖ ಹೋಗುತ್ತೆ ಅಷ್ಟೇ, ದುಃಖ ಹೋಗುತ್ತೆ ಅಂತ ನೆಗೆಟಿವ್ ಫಾರಂ ಹೇಳಿದರು. ಆದರೆ ಆಚಾರ್ಯ ಪಾಸಿಟಿವ್ ಆಗಿ ಹೇಳಿದ, ಸುಖ ಬರುತ್ತೆ ನಮ್ಮ ಜೀವನದಲ್ಲಿ, ದುಃಖ ಹೋಗಬೇಕು ಅಂತ ಅಷ್ಟೇ ಇದ್ದಿದ್ದರೆ ನಮ್ಗೆ ಅಷ್ಟ ಬಂದರೆ ಸಾಕಾಗ್ತಿತ್ತು. ನಮ್ಮ ಬೈಕೇನೆ ಎನಿಸ್ಟಿಂಕ್ ಎರಡು ರೀತಿ ಇದೆ ನಮಗೆ, ದುಃಖ ಹೋಗಬೇಕು ಸುಖ ಬರಬೇಕು ಅಂತ ಎರಡಿರೋದ್ರಿಂದ ಎರಡೂ ಇರೋ ಮೋಕ್ಷ ಹೇಳಿದ ಮಧ್ವಾಚಾರ್ಯ ಒಬ್ಬರೇನೆ. ಇನ್ನೆಲ್ಲರೂ ಒಂದು ವಿಧದ ಮೋಕ್ಷ ಹೇಳಿದ್ರು ಅಷ್ಟೇ. ಕೆಲವ್ರ ಪಕ್ಕ ದುಃಖನಿಲ್ಲ ಸುಖನಿಲ್ಲ ಆತ ಜಡ ಆಗಿಬಿಡೋದು ಆತನ ಕೆಲವರದ್ದು, ಬರೀ ದುಃಖ ಹೋಗುತ್ತೆ ಕೆಲವರಿಗೆ. ಆದರೆ ಆನಂದದ ಕಲ್ಪನೆ ಕೊಟ್ಟಿದ್ದಕ್ಕೆ ಆನಂದ ತೀರ್ಥ ಅಂತ ಹೆಸರು ಆಯಿತು. ಮೋಕ್ಷದಲ್ಲಿ ಏನಿದೆ ಅವರಿಗೆ? ಆನಂದ ಇದೆ ಅಂತ ಹೇಳಿದಾರೆ ಅವರೊಬ್ಬರೇ. ಆನಂದ ರೂಪಶ್ಚ ಪರಸ್ಯ ಪಾತ್ರಧೀಹಿ, ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸ. ಇದು ಅನೇಕರು ಮೋಕ್ಷದ ಬಗ್ಗೆ ಯಾತಕ್ಕೆ ಆಸೆ ಪಡಲಿಲ್ಲ ಅಂತ ಕೇಳಿದರೆ, ಅವರು ಹೇಳಿದ ಮೋಕ್ಷನೇ ಸರಿ ಇರಲಿಲ್ಲ. ಅದು ಜನ ಏನು ಅನ್ಕೊಂಡ್ರು? ಆ ಮೋಕ್ಷ ನಿಮಗೇ ಇರಲಿ ಅಂತ ಹೇಳಿಬಿಟ್ರು. ಗೊತ್ತಾನೆ, ಆ ಮೋಕ್ಷ ನಿಮಗೇ ಇರಲಿ, ನಮಗೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಗೊತ್ತಾಯ್ತಾ? ಆಚಾರ ಹೇಳಿದ್ಮೇಲೆ ಜನಕ್ಕೆ ಏನು ಗೊತ್ತಾಯ್ತು? ಓ, ನಮಗೂ ಮೋಕ್ಷ ಬೇಕು ಅಂತ ಅನಿಸ್ತೆ. ಅರ್ಥ ಆಯ್ತಾ? ಈಗ ಮೋಕ್ಷದ ಪರಿಕಲ್ಪನೆ ಕೊಟ್ಟಿದ್ದ ಆಚಾರ್ಯರಿಗಿಂತ ಮುಂಚೆ ಇಡೀ ದೇಶದೊಳಗೆ ಆಧ್ಯಾತ್ಮಿಕ ವಾತಾವರಣ ಭಾರಿ ಕುಂದಿ ಹೋಗಿದ್ದಕ್ಕೆ ಕಾರಣ ಅಂದರೆ ಅವರು ಮೋಕ್ಷದ ಒಂದು ವಿಕೃತ ಚಿತ್ರ ಕೊಟ್ಟಿದ್ದಕ್ಕೆ ಹಾಗಾಗಿತ್ತು. ಎಷ್ಟೋ ಜನಕ್ಕೆ ಇವರು ಡಾಕ್ಟರ್ ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಹುಚ್ಚಾಬಿಟ್ಟು ರೋಗ ಇಷ್ಟೆಲ್ಲ ಗಾಯ ಬಿಡುತ್ತೆ ಆಮೇಲೆ ಅದು. ಮತ್ತೆ ಇದ್ಮೇಲೆ ಜನ್ಮದಲ್ಲಿ ತೋಬಾರ್ದು ಅನಿಸಿಬಿಡುತ್ತೆ. ಕೆಲವರು ಕೊಟ್ಟರೆ ಗೊತ್ತೇ ಆಗೋದಿಲ್ಲ. ಅರ್ಥ ಆಯ್ತಾ? ಕೆಲವ್ರು ಗುಣ ಆಯ್ತಾ ಅಂತ ಕೇಳಿದ್ರೆ ಆಗಲೇ ಕೊಟ್ಟಾಯ್ತು ಅಂತ ಹೇಳ್ಬಿಡುತ್ತೆ. ಇವ್ರದ್ದು ಕೊಟ್ಟಾದ ಜಗತ್ತಿಗೆ ಗೊತ್ತಾಗಬೇಕು, ಆ ರೀತಿ ಕೊಟ್ಟಿರ್ತಾರೆ. ಅದರ ತಾತ್ಪರ್ಯ ಅದು, ಅವರೇನಾಗುತ್ತೆ ಭಯ ಹುಟ್ಬಿಡುತ್ತೆ ಅದ್ರ ಬಗ್ಗೆ. ಅದು ಇವರಿಗೆ ಭಯ ಅನ್ಸೋದೇ ಇಲ್ಲ. ಅಧ್ಯಾತ್ಮದಿಗೆ ಭಯ ಹುಟ್ಟಿಸಿದ್ರು ಜನಗಳೆಲ್ಲ ಕೂಡ. ಯಾಕೆ? ಅಲ್ಲಿ ಆನಂದನೇ ಇಲ್ಲ. ಅವಾಗ ಅನಿಸುತ್ತೆ, ಆಚಾರ ಕೇಳ್ತಾರೆ, ಹಾಗಿದ್ದರೆ ಆ ಮೋಕ್ಷ ನಮಗೆ ಬೇಡ, ಇಲ್ಲಿ ದುಃಖ ಇದೆ ಕರೆಕ್ಟು, ಸ್ವಲ್ಪ ಆನಂದ ಕೂಡ ಇದೆಯಲ್ಲ ಸ್ವಲ್ಪಕ್ಷ, ಸ್ವಲ್ಪ ಆನಂದ ಕೂಡ ಇದೆ, ನೀವು ಆನಂದ ಇಲ್ಲ ತೊಟ್ಟು ನಾವೇನು ಮಾಡೋಣ ಅಂತ ಹೇಳಿದಾರ. ಅದ್ರ ಬಗ್ಗೆ ಮೋಕ್ಷದ ಬಗ್ಗೆನೆ ವೈರಾಗ್ಯ ಬಂದುಬಿಟ್ಟಿತ್ತು. ಸಂಸಾರದ ಬಗ್ಗೆ ವೈರಾಗ್ಯ ಬರಬೇಕು ನ್ಯಾಯವಾಗಿ. ಯಾವುದ್ರ ಬಗ್ಗೆ ವೈರಾಗ್ಯ ಬಂತು? ಮೋಕ್ಷದ ಬಗ್ಗೆನೇ ವೈರಾಗ್ಯ ಬಂದೋಗಿ. ಆಚಾರ್ಯ ಏನು ಮಾಡಿದಾರಾಗ? ಮೋಕ್ಷದ ಬಗ್ಗೆ ಆಸಕ್ತಿ ಇರಲಿ, ಸಂಸಾರದ ಬಗ್ಗೆ ವೈರಾಗ್ಯ ಇರಲಿ ಅಂತೇಳಿ ಮೋಕ್ಷದ ಡೆಫಿನೇಷನ್ ಸರಿಯಾಗಿ ಕೊಟ್ಟು, ಸ್ವರೂಪಾನಂದ ಆವಿರ್ಭಾವ ಮೋಕ್ಷ ಅಂತ ಕೊಟ್ಟಾಗ ಜನಗಳಿಗೆ ಆಗ ಒಂದು ಹೊಸ ವೇವ್ ಶುರುವಾಯಿತು. ಗೊತ್ತಾಯ್ತಾ? ಅದನ್ನು ಹೇಳ್ತಾರೆ, ಎರಡು ದಳದ ಮೋಕ್ಷ ಇದೆ. ಹೇಳಿದ್ದೇನೆ ಎಷ್ಟು ಅಂತ ಹೇಳ್ಬೇಕು? ಹೇಳಿದ್ದೇನೆ ಯಾರು ಯಾರು ತೆಗಿಬೇಕು ಮೊದ್ಲು ಹೇಳಿದೆ. ಈಗಾಗಲೇ ಯಾತಕ್ಕೆ ಹೇಳ್ತಾರೆ ಮೊದಲಿಗೆ ಅದನ್ನು? ಫಲಶ್ರುತಿ ಇದ್ದಾಗ ಆರಂಭದವರಿಗೆ ಅರ್ಥ ಆಗಲಿ ಅಂತ ಮಾಡಿಸ್ತಾರೆ ಅಷ್ಟೇ. ಅವರು ಕೂಡ ಹೇಳಬೇಕಲ್ಲ, ಹೇಳಬೇಕಾದ್ರೆ ಸುಮ್ಮನೆ ಮೆಕ್ಯಾನಿಕ್ ಅವರಿಗೆ ಗೊತ್ತಿರ್ತಾರೆ, ಪಾಪ ಯಾಕೆ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಬೇಕು ಫಸ್ಟ್ ಏನಿರ್ಬೇಕು, ಅವ್ರು ಮಾಡಿರೋದೇ ಅದಕ್ಕೋಸ್ಕರ ಬಂದಿರ್ತಾರೆ. ಮತ್ತೆ ಪವಮಾನ ಬರದೆ ಪವಮಾನ ಹೋಮ ಮಾಡಿಸ್ತಾರೆ, ವಾಯುಸ್ಥಿತಿ ಬರದೆ ವಾಯುಸ್ಥಿತಿ ಪುರಸ್ಥಿರ ಹೋಮ ಮಾಡಿಸ್ತಾರೆ. ಆದ್ದರಿಂದ ಬಟ್ ಅದಕ್ಕೆ ಹೇಳಿ ಪುರೋಹಿತರ ಬಳಿ ಎಜುಕೇಟ್ ಮಾಡಬೇಕು ಅವ್ರನ್ನೆಲ್ಲ ಕೂಡ. ಆ ಲೈಸೆನ್ಸ್ ಇಲ್ಲದೆ ಹೇಗೆ ಡ್ರೈವಿಂಗ್ ಓಡಿಸ್ಬಾರ್ದು? ಇವತ್ತು ಲೈಸೆನ್ಸ್ ಇಲ್ಲದೆ ಓಡಿಸಾಗಿಲ್ಲ ವೆಹಿಕಲ್ನ, ಅದಕ್ಕೆ ಅವ್ರು ಲೈಸೆನ್ಸ್ ತೊಗೋಬೇಕು. ಅವನು ಏನಂತ? ಅವನಿಗೆ ಶಾಸ್ತ್ರಜ್ಞಾನ ಇದೆ. ಈಗ ಪುರೋಹಿತರು ಎರಡು ಜ್ಞಾನ ಇರಬೇಕು, ಆ ಕರ್ಮದ ಜ್ಞಾನ ಇರಬೇಕು, ಶಾಸ್ತ್ರದ ಜ್ಞಾನ ಇರಬೇಕು. ಒಂದೇ ಬಿಟ್ಟರೆ ಏನಾಗುತ್ತೆ ಅಲ್ಲಿಗೆ? ಭಾರಿ ತಪ್ಪು. ಇವತ್ತಾಗಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತು ಗೊತ್ತಾಯ್ತಲ್ಲ, ಫ್ರೀ ಇದ್ದವರೆಲ್ಲ ಮಾಡ್ಬೋದು ಆ ಥರ. ಫ್ರೀ ಇದ್ದುಬಿಟ್ರೆ ಸಾಕು, ಅದು ಎರಡು ದಿವಸ ಯಾರ ಕಡೆ ಜೊತೆಗೆ ಹೋಗ್ತಿರ್ಬೋದು, ತಾರೆ ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಡ್ತಾರೆ. ನೋಡ್ಕೊಬಿಡ್ತಾರೆ, ಹೀಗೆ ಹೀಗೆ ಮಾಡೋದು ನೋಡ್ಕೊಬಿಡ್ತಾರೆ, ಅಷ್ಟು ಮಾಡಿಸಿದ್ರೆ ಸಾಕು ಅಂದ್ಕೊಂಡ್ಬಿಡ್ತಾರೆ. ಜನಗಳಿಗೆ ಅದಕ್ಕಿಂತ ಜಾಸ್ತಿ ಅರ್ಥ ಆಗಲ್ಲಾರು ಮೋಸ ಮಾಡ್ತಾರೆ. ಈ ಖೋಟಾ ನೋಟು ಎಲ್ಲಿ ಚಲಾವಣೆ ಮಾಡ್ತಾರೆ? ಯಾರಿಗೆ ಗೊತ್ತಾಗೋದಿಲ್ಲ ಅವ್ರನ್ನೂ ಚಲಾವಣೆ ಮಾಡ್ತಾರೆ, ಗೊತ್ತಿದ್ದವ್ರು ಒಂದು ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಖೋಟಾ ಕಾನ್ಸೆಪ್ಟ್ ಬಂದಿದ್ದೇ ಅದರಿಂದ. ಅದಕ್ಕೆ ಎಜುಕೇಟ್ ಆಗಬೇಕು, ಇವರು ಆಗಬೇಕು ಅವರು ಆಗಬೇಕು. ಹೇಗೆ ಯಾರು ಹೇಳಿದರು ದುಃಖ ಹೋದ್ರೆ ಆರೋ ಅಂತ? ಕೆಲವು ಆಟೋಮೆಟಿಕ್ ಅಲ್ಲ, ಕೆಲವು ಏನಾಗುತ್ತೆ ಅಂದರೆ ನೆಗೆಟಿವ್ ಫಾರಮ್ ಇದೆ. ಉದಾಹರಣೆಗೆ ಒಂದು ಕುಡಿದು ಬೆಲೆಗೆ ಬಿಡ್ತಾರೆ, ದುಃಖ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಅನಸ್ತೇಷ್ಯ ಕೊಟ್ಟಿರೋದು, ದುಃಖ ಗೊತ್ತಾಗ್ತಾ ಇಲ್ಲ. ಆದರೆ ಸುಖ ಆಗ್ತಿದೆ ಅವನಿಗೀಗ, ಸುಖ ಆಗ್ತಾ ಇಲ್ಲ, ಗೊತ್ತಾಯ್ತಾ ಈಗ ಎಂತ ಅಷ್ಟು ಮತ್ತೆ ಶುರುವಾಯಿತು. ಆ ಸುಖ ಸಪ್ರೆಸ್ ಆಗಿರುತ್ತೆ. ಅದು ಏನಾಗಿದೆ ಅಂತ ಕೇಳಿದ್ರೆ ದುಃಖ ಸಪ್ರೆಸ್ ಆಗಿರುತ್ತೆ. ಪೂರ್ತಿ ದುಃಖ ಹೋದರೆ ಸುಖ ಬರುತ್ತೆ, ಗ್ಯಾರಂಟಿ, ಸಂಶಯ ಇಲ್ಲ. ಆ ದುಃಖ ಪೂರ್ತಿ ಹೋಗೋದು ಯಾವಾಗ? ಜ್ಞಾನ ಬಂದಾಗತ್ತೇನೆ. ಸೊ ದುಃಖ ನೀವು ಹೇಳಿ ನಿಮ್ಮ ಪ್ರಕಾರ ಕೂಡ ಹೋಗಲಿ, ಪೂರ್ತಿ ದುಃಖ ಹೋದ್ರೆ ಏನಾಗುತ್ತೆ ನಿಮ್ಮ ಪ್ರಕಾರ? ಏನು ಬರುತ್ತೆ ಅಂತೀರಿ? ಹಾಂ, ಏನು ಬರುತ್ತೆ? ಸುಖ ಬರುತ್ತೆ ಅಂತ ಹೇಳಿದ್ರೆ ಹೌದಲ್ಲ, ಅದನ್ನು ಅವ್ರಿಗೆ ಹೇಳಿ, ನಮಗೆ ಅಲ್ಲ. ಅವ್ರಿಗೆ ಹೇಳ್ಬೇಕು ನೀವು, ಯಾರಿಗೆ? ಅವ್ರು ಬರೀ ದುಃಖ ಹೋಗುತ್ತೆ ಅಂತ ಅಷ್ಟೇ ಹೇಳ್ತಾರೆ, ಸುಖ ಬರೋದು ಯಾಕೆ ಒಪ್ಪೋದಿಲ್ಲ ಅಂತ ಕೇಳಬೇಕು ಅವ್ರು. ನೀವು ನಮ್ಮನ್ನು ಕೇಳಾಗಿಲ್ಲ, ಯಾತಕ್ಕೆ? ನಾವೇನು ಹೇಳ್ತೇವೆ, ಪೂರ್ತಿ ದುಃಖ ಹೋಗುತ್ತೆ, ಪೂರ್ತಿ ಸುಖನೂ ಬರುತ್ತೆ ಅಂತ ಹೇಳ್ಬಿಟ್ಟೆ. ನಮಗಲ್ಲ ಆರ್ಗ್ಯುಮೆಂಟ್, ಅವರಿಗೆ, ಅವ್ರನ್ನ ಕೇಳಬೇಕು ನೀವು. ಹಾಂ, ಪೂರ್ತಿ ದುಃಖ ಹೋಗುತ್ತೆ ಅಂತೇಳಿ ನೀವಿರ ಹಾಗೆ ಅವ್ರು ಒಪ್ಕೊಂಡ್ಬಿಟ್ಟಿದ್ರೆ ಯೋಚನೆ ಇರಲಿಲ್ಲ. ಸುಖ ಸುಖ ಆಗೋದಿಲ್ಲ ಅಂತ ಹೇಳ್ತಾರೆ. ನೀವಾಗ ಕೇಳಿದ್ರು ಕೂಡ ಹೇಳ್ತಾರೆ ಅವರು, ಹೌದು ಅಂಡರ್ಸ್ಟುಡ್ ಅಂತ ಹೇಳೋದಿಲ್ಲ, ಇಲ್ಲ ಸುಖ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಕಾರಣ ಕೊಡ್ತಾರೆ, ಯಾತಕ್ಕೆ ಸುಖ ಆಗೋದಿಲ್ಲ ಅಂದರೆ, ಸುಖ ಆದರೆ ಮತ್ತೆ ದುಃಖ ಆಗಬೇಕು. ಸುಖ ಸಂಸಾರದಲ್ಲಿ ಏನಿದೆ? ದುಃಖ ಜೊತೆ ಸುಖ ಇದೆ, ಜೊತೆಗೆ ಸುಖ ಜೊತೆ ದುಃಖ ಇದೆ, ಎರಡೆರಡಿದೆ. ಆದ್ದರಿಂದನೇ ಮೋಸ್ಟಲ್ಲಿ ಸುಖ ಒಪ್ಕೊಂಡ್ರೆ ಏನಾಗುತ್ತೆ? ದುಃಖ ಒಪ್ಕೋಬೇಕಾಗತ್ತೆ. ಆದ್ದರಿಂದ ಸುಖ ತಂಟೆನೇ ಬೇಡ ಅಂತ ಹೇಳಿಬಿಟ್ರು. ಆದರೆ ಅವ್ರಿಗೆ ಏನು ಕನ್ಫ್ಯೂಷನ್ ಇದೆ ಅಂತ ಕೇಳಿದರೆ, ಸುಖ ದುಃಖ ಯಾವಾಗಲೂ ಕೂಡ ಜಂಟಿ ಇರಬೇಕಂತ ನಿಯಮ ಇಲ್ಲ. ಸಾಂಸಾರಿಕ ಸುಖ ಹಾಗಾಗತ್ತೆ ಅಷ್ಟೇ, ಅದು ಮೋಸ್ಟಲ್ ಸುಖ ಆಗಿಲ್ಲ, ಅದು ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಟೋಟಲಿ ಅವಾಯ್ಡ್ ಮಾಡೋಕೆ ಕೊಟ್ಬಿಟ್ರು ಅಷ್ಟೇ. ಅದು ಶುದ್ಧ ಸುಖ ಇದೆ, ಅದಕ್ಕೇನಿಲ್ಲ, ದುಃಖದ ಟ್ರೇಸೇ ಇದೆ. ನಮಗೇನಿದೆ ಸಾಮಾನ್ಯವಾಗಿ, ಬೆಳಕಿದ್ರೆ ಕೆಳಗೆ ನೆರಳು ಬೀಳಲೇಬೇಕು, ಹೌದಲ್ಲ? ದೀಪದಿನ ಆಪರೇಷನ್ ಥಿಯೇಟ್ರಲ್ಲಿ ಬೀಳೋದಿಲ್ಲ. ಮತ್ತು ಇವ್ರ ಪ್ರಕಾರ ಏನಾಗುತ್ತೆ, ತಡ್ಡ ಅಂತ ಆಗ್ತದೆ, ಅಲ್ಲೇ ತಾನು ನೆರಳು ಕಾಣಬೇಕು, ಕಾಣೋದಿಲ್ಲ ಅಲ್ಲಿ. ಯಾಕೆಂದ್ರೆ ನಾವು ಎಕ್ಸೆಪ್ಷನ್ ಇಲ್ಲೇ ಕಾಣ್ತಿದ್ದೀವಿ ನಾವೀಗ. ಅಲ್ಲಿ ನೆರಳು ಬೀಳದಂತೆ ಮಾಡೋ ವ್ಯವಸ್ಥೆ ಇದೆಯಲ್ಲೇ ಇಲ್ಲ, ಇದೇ ಇಲ್ಲ. ಈಗ ಮೋಕ್ಷದಲ್ಲಿ ಏನಿದೆ, ದುಃಖ ಸುಖ ಕೊಟ್ಟು ದುಃಖ ಬರದಂತೆ ಮಾಡೋ ಶಕ್ತಿ. ಈ ಹೊರಗಿನ ಸುಖಕ್ಕೆ ಲಿಮಿಟೇಷನ್ ಇದೆ. ಒಳಗಿನ ಸುಖ, ಒಳಗಿನ ಸುಖಕ್ಕೇನಿಲ್ಲ, ದುಃಖ ಬಿಟ್ಟು ಟಚ್ ಆಗಬೇಕಾಗಿಲ್ಲ. ಅದಕ್ಕೆ ನಾವು ಒಳಗಿನ ಸುಖ ಅನುಭವಿಸ್ತಾ ಇಲ್ಲ, ಈಗ ಹೊರಗಿನ ಸುಖ ಮಾತ್ರ ಅನುಭವಿಸ್ತಿದ್ದೇವೆ. ಆದ್ದರಿಂದ ಜೊತೆಗೆ ದುಃಖನೂ ಬರುತ್ತೆ, ಈ ವ್ಯತ್ಯಾಸ ಗೊತ್ತಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ಬೇಕು, ದೇವರಿಗೆ ಹಾಗೆ ಮಾಡಿದರು ಕೊನೆಗೆ ಅವರು. ಅರ್ಥ ನಮ್ಮನ್ನು ಬಿಟ್ಬಿಡಿ, ದೇವರಿಗೆ ಸುಖ ಇಲ್ಲ ಅಂತ ಹೇಳ್ಬಿಟ್ರು ಅವ್ರು. ಯಾತಕ್ಕೆ ದೇವರಿಗೆ ಸುಖ ಇಲ್ಲ? ಅವ್ರಿಗೆ ದುಃಖ ಹೋಗ್ಬೇಕಾಗುತ್ತೆ ದೇವ್ರಿಗೆ ಸುಖ ಒಪ್ಪಿಕೊಂಡ್ರೆ. ಅವ ತಮಾಷೆ ಮಧ್ವೇಜ ಓದಿದ್ರೆ ಗೊತ್ತಿರುತ್ತೆ, ಅವ್ರಿಗೆ ದೇವ್ರಿಗೆ ಜ್ಞಾನ ಇದೆಯಲ್ಲಪ್ಪ, ಹೇ ಜ್ಞಾನ ಸರ್ವಜ್ಞಾನ ಅಂತ ಹೇಳ್ತಾರೆ. ಸುಖ ಇದೆ ಸುಖ ಇಲ್ಲ ಅಂತಾರೆ, ಸುಖ ಇಲ್ಲ ಅಂತ ಯಾತಕ್ಕೆ ಅಂದ್ರೆ ದುಃಖ ಒಪ್ಪಬೇಕಾಗುತ್ತೆ ಅಂತ ಹೇಳ್ತಾರೆ. ಸರಿ ಬಿಡಿ, ನಮ್ಗೆ ಜ್ಞಾನ ಇದ್ರೆ ಏನು ಒಪ್ಪಬೇಕಾಗುತ್ತೆ ಜೊತೆಗೆ? ಅಜ್ಞಾನ ಒಪ್ಪಬೇಕು, ನಮಗೆ ಎರಡು ಇದೆಯಲ್ಲ, ಅದಿಲ್ಲಂತೆ. ಅರಿ, ಅವರಲ್ಲೇ ವ್ಯತ್ಯಾಸ, ಒಂದು ಭಾಗ ಒಪ್ತಾರೆ, ಒಂದು ಭಾಗ ಒಪ್ಪೋದಿಲ್ಲ. ಅವ್ರಿಗೆ ಜ್ಞಾನನೂ ಯಾವುದಕ್ಕೆ ಅಂತ ಹೇಳ್ಬಿಟ್ರೆ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ರು ಕೊನೆಗೆ. ಅವರು ಜ್ಞಾನವೂ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಯಾವುದೂ ಇಲ್ಲ. ಕೊನೆ ಏನಾಗ್ಬಿಟ್ಟ ಅಲ್ಲಿಗೀಗ ಶೂನ್ಯ ಆಗ್ಬಿಟ್ಟು. ಅದು ಎಷ್ಟು ಇದೆಲ್ಲ ಯೋಚನೆ ಮಾಡಿದರೆ ಎಂಥ ದೊಡ್ಡ ಪ್ರಾಬ್ಲಮ್ ಇರುತ್ತೆ ನನಗೆ. ಅದನ್ನೆಲ್ಲ ಆಚಾರ ಸಾಲ್ವ್ ಮಾಡಿದ್ದಕ್ಕೇನೆ ಆಗ ಅವರಿಗೆ ಆನಂದ ತೀರ್ಥ ಅನ್ನೋ ಹೆಸರು ಸರಿ ಹೋಯ್ತು. ಯಾವುದನ್ನ? ಅಲ್ಲ, ಇಲ್ಲಿ ಮುಖಕ್ಕೆ ಹೋಗಿಲ್ಲಲ್ಲ ಅವ್ರೀಗ, ಇಲ್ಲಿ ಹೇಳ್ತಿರೋದು ಅವರು ಇಲ್ಲಿ. ಅದು ಏನು ಸರಿ ಗ್ಯಾಪ್, ಅದು ಏನಿಲ್ಲ, ವಾಯ್ಡ್ ವಾಯ್ಡ್ ಆಫ್ ಎವ್ರಿಥಿಂಗ್. ಏನಿಲ್ಲ ಜಾಗನೇ ಮೋಕ್ಷ ಅಂತ ಕರೀತ, ಏನಿಲ್ಲ ಜಾಗ, ಸುಖ ದುಃಖ ಏನೇನೂ ಇಲ್ಲ. ಅದು ಯಾಕೆ ಹೋಗ್ಬೇಕು ಅಂತ ಅಷ್ಟೇ ಕೇಳ್ತೀವಿ. ಇಮ್ಮಿಡಿಯೇಟ್ ಪ್ರಶ್ನೆ ಬರುತ್ತೆ, ಮೋಕ್ಷಕ್ಕೆ ಏನು ಬರೋದಿಲ್ಲ, ಆಗ ಹೋಗ್ಬೇಕು ಅನ್ನೋ ಭಾವನೆಯೇ ಬರೋದಿಲ್ಲ. ಹಾಗಾಗತ್ತೆ ಇವತ್ತು ಉದಾಹರಣೆಗೆ ನಮ್ಮ ಫಾರಿನ್ಗೆ ಹೋಗಿ ತಿಳ್ಕೊಂಡು ಇಲ್ಲಿಂದ ಇದು ಇಷ್ಟೇ ಸಂಬಳ ಕೊಡ್ತೀನಿ, ಯಾರೋ ಹೋಗ್ತಾರ, ಇನ್ನೂ ಕಡಿಮೆ ಕೊಡ್ತೀನಿ, ಏನು ಮಾಡಿದ್ರೆ ಹೋಗೋದಿಲ್ಲ. ಡೆಪ್ಯುಟೇಷನ್ ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಅವ್ರು ಯಾತಕ್ಕೆ ಕಾಂಪಿಟೇಷನ್ಗೆ ಹೋಗ್ತಾರೆ, ಕೆಲವರು ಯಾತಕ್ಕೆ ಆ ಎಕ್ಸ್ಟ್ರಾ ಅಲ್ವಾನ್ಸ್ ಬೇರೆ ಸಿಗುತ್ತೆ ಅವ್ರಿಗೆ, ಅದಕ್ಕೋಸ್ಕರ ಹೋಗ್ತಾರೆ. ಇನ್ನು ಕಡಿಮೆ ಮಾಡೋದಾದ್ರೆ ಯಾರ್ಯಾರು ಹೋಗ್ತಿರ್ಲಿಲ್ಲ. ಸೊ ಮೋಕ್ಷ ಅಂಬೋದು ಸಂಸಾರಕ್ಕಿಂತ ಬೆಟರ್ ಕಡಿಮೆನಾ? ಬೆಟರ್ ಅಂದ್ಮೇಲೆ ಏನಿರ್ಬೇಕದ, ಇದಕ್ಕಿಂತ ಏನಿರ್ಬೇಕದ, ಬೆಟರ್ ಇರ್ಬೇಕು. ಅನ್ಫಾರ್ಚುನೇಟ್ ಅವ್ರ ಜೀರೋ ಆಗಿಬಿಡುತ್ತೆ ಸುಖ, ಅರ್ಥ ಆಯ್ತು? ಇದನ್ನೆಲ್ಲ ಯಾಕೆಂದ್ರೆ ಅದನ್ನು ಡಿಸ್ಕಸ್ ಮಾಡ್ತಾರೆ. ಉಳಿದವ್ರ ಮೋಕ್ಷ ಎಷ್ಟು ಹೋಪ್ಲೆಸ್ ಅಂತ ಹೇಳಿ ಹೇಳುತ್ತಾ, ಅದಕ್ಕೇನೆ ಮೋಕ್ಷಕ್ಕೆ ಹೋಗಿ ಮನಸ್ಸು ಬರಬೇಕಾದ್ರೂ ಕೂಡ ಆಚಾರ ಶಾಸ್ತ್ರ ಕೇಳಬೇಕು. ಈಗ ಹೇಳ್ತಾರೆ, ಒಟ್ಟಿನ ಮೇಲೆ ಮೋಕ್ಷಕ್ಕೆ ಎರಡು ದಳ ಇದೆ. ಅದರಲ್ಲಿ ಒಂದು ದಳ ಅನಿಷ್ಟ ನಿವೃತ್ತಿ, ಇನ್ನೊಂದು ದಳ ಇಷ್ಟಪ್ರಾಪ್ತಿ. ತತ್ರ ದ್ವಿತೀಯ ದಳ ಹೇತುತಾ ಅನೇನ ಸಂಸ್ಕಾರೇ, ಹೇತುತಾ ಅನೇನ ಸಂಸ್ಕಾರೇಣ ಸಂಸ್ಕೃತಸ್ಯ ಭವತಿ. ಆದ್ದರಿಂದ ಈ ಸಂಸ್ಕಾರ ಹೊಂದಿದಾಗ ಅವನಿಗೆ ಎರಡು ಮೋಕ್ಷ ಪಡೆದಕ್ಕೆ ಅರ್ಹತೆ ಬರುತ್ತೆ. ಇತ್ಯಾಸೇನ ತಚ್ಚಂಕಾ ಪರಿಹಾರಾಯ ಕರ್ತೃತ್ವಾದಿ ಅಭಿಮಾನ ತ್ಯಾಗಪೂರ್ವಕಂ ಕ್ರಿಯಮಾಣೋ ಭಗವತೋ ಧರ್ಮ ಇತಿ. ಕರ್ತೃತ್ವಾದಿ ಅಭಿಮಾನ ತ್ಯಾಗಪೂರ್ವಕಂ ಕ್ರಿಯಮಾಣೋ ಭಾಗವತೋ ಧರ್ಮ ಇತಿ ದ್ವಿತೀಯಂ ಲಕ್ಷಣಂ ನಿಗತ್ಯ. ಇದೆ ದ್ವಿತೀಯ ಲಕ್ಷಣ, ಕರ್ತೃತ್ವಾದಿ ಅಭಿಮಾನ ತ್ಯಾಗ ಮಾಡೋದೇ ಒಂದು ಫಲತ್ಯಾಗ, ಇನ್ನೊಂದು ಕರ್ತೃತ್ವಾದಿ ಅಭಿಮಾನ ತ್ಯಾಗ, ಎರಡಿರಬೇಕು. ಯಥಾ ಹಿ ರಾಜ ಸ್ವದ್ರವ್ಯ ಅಪಹಾರಕಂ ಚೋರಂ ನಿಗಡಾದಿನ ನಿಬದ್ಯ ಪ್ರತಿದಿನಂ ಕಷಾವೇತ್ರಾದಿಭಿ ತಾಡಯತಿ ಯಾವದ್ರವ್ಯ ತ್ಯಾಗಂ ತಥೈವ ಶ್ರೀಹರಿರಪಿ ಸ್ವಸ್ವಾತಂತ್ರ್ಯ ಅಪಹಾರಿಣಂ ಯಾವತ್ತತ್ಯಾಗಂ ಸಂಸ್ಕಾರ ಸಂಸಾರ ಕಾರಾಗೃಹೇ ನಿಬದ್ಯ ದುಃಖಯೇ ದೇವಾ. ದೃಷ್ಟಾಂತ ಕೊಟ್ಟು, ಒಬ್ಬ ರಾಜ ಇದ್ದಾನೆ, ಅವನು ಕಳ್ತನ ಮಾಡಿಬಿಟ್ಟಿದ್ದಾನೆ, ಅದು ರಾಜನ ಭಂಡಾರಕ್ಕೆ ಕೈ ಹಾಕಿದ್ದಾನೆ, ಅದು ಇದು ಅಲ್ಲ, ಅಲ್ಲಿ ಇಲ್ಲಿ ಯಾವುದಕ್ಕೆ ಬ್ಯಾಂಕ್ನ ದರೋಡಿ ಮಾಡಿದರೆ ಹಾಗೂ ಹಾಕಿ, ಆದರೆ ಟ್ರೆಜರಿಗೆ ಕೈ ಹಾಕಿದನು ರಾಜ. ನೋಡಿದ, ಹಿಡಿದ ಅವನನ್ನು, ತೋರ್ ನಿಗಡಾದಿನ ನಿಬದ್ಯ ಸರ್ಪಿ ಹಾಕಿ ಬಿಗಿದು ಬಿಟ್ಟರು. ಪ್ರತಿದಿನಂ ಕಷಾ ವೇತ್ರಾದಿ ಬಿಹಿ, ಕಷ ಅಂದರೆ ಚಾಟಿ, ವೇತ್ರ ಅಂದರೆ ಬೆತ್ತ, ಬೆತ್ತದಿಂದ ಹೊಡೆದು ಕಷಾಯಿಂದ ಹೊಡೆಯೋದು. ತಾಳ ಐತಿ ಎಲ್ಲಿವರೆಗೂ? ಅವನು ಒಪ್ಕೋಬೇಕು, ಹೌದು ನಾನು ಕದ್ದಿದ್ದು ಅದು ತಪ್ಪು, ವಾಪಸ್ ಕೊಡಬೇಕು. ಮೂರು, ನಾನು ಕಳ್ಳ ಹೌದು ಅಂದರೆ ಕದ್ದಿದ್ದು ಹೌದು ಅಂತ ಆಯ್ತಲ್ಲಿ, ಅದು ಬಿಟ್ಬಿಡಿ ಅಲ್ಲ, ವಾಪಸ್ ಕೊಡಬೇಕಾದ್ರೆ. ಅವಾಗ ಏನು ಮಾಡ್ತಾನೆ, ಯಾವ ದ್ರವ್ಯ ತ್ಯಾಗಂ, ದ್ರವ್ಯ ತ್ಯಾಗ ಮಾಡಿದ್ರು ಹೊಡೆಯೋದು ಹೊಡೆಯೋದು ಮಾಡ್ತಾನೆ. ಯಾಕೆ, ಅದು ಯಾರಪ್ಪ ಸೊತ್ತು? ಅದು ರಾಜನ ಸೊತ್ತು, ಅದನ್ನು ಅಪಹರಣ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ. ಇವಾಗ ಸ್ವಾತಂತ್ರ್ಯ ಯಾರು ಸೊತ್ತು? ದೇವ್ರ ಸೊತ್ತು. ನಾವೇ ತಿಳ್ಕೊಂಡಿದ್ದೇವೆ, ನಾವೇ ಸ್ವತಂತ್ರ ಅಂತ ತಿಳ್ಕೊಂಡಿದ್ದೆ, ಕದ್ದಾಗಾಯ್ತಿಲ್ಲ ಈಗ. ಅದರಿಂದ ಸ್ವಾತಂತ್ರ್ಯವನ್ನು ಕದ್ದ ಕಳ್ಳ ನಾನು ಅಂತ ಹೇಳ್ತಾರೆ, ಹೇಳ್ಬೇಕಾದ್ರೆ ದಾಸರು. ನಾನೇ ಮಾಡ್ತೀರಿ ಅಂತ ಹೇಳಿದ್ರೆ ಏನದು, ದೇವ್ರ ಗುಣ ನಮ್ಮಲ್ಲಿ ಹಾಕೊಂಡಾಗ ಲೆಕ್ಕ, ಗೊತ್ತಾಯ್ತಾ? ಕ್ಯಾಶಿಯರ್ ದುಡ್ಡು ಕೊಟ್ಟ, ನಾನೇ ಕೊಟ್ಟೆ ಅಂತ ಹೇಳ್ಕೊಂಡು ಓಡಲಿ, ಏನು ಮಾಡ್ತಾರಾಗ? ನಂದೇ ಕೊಟ್ಟೆ ನಾನೇ ಕೊಟ್ಟೆ ಏನು ಮಾಡ್ತಾರೆ? ಇಲ್ಲಿ ಬಾ ಅಂತ ಫಸ್ಟ್ ಇಲ್ಲಿ ಬಾ ಅಂತ ಕರೀತಾರೆ, ನಿಂದು ಕೊಟ್ಟೆ ಅಂತ ಕೇಳ್ತಾರೆ. ಅವನು ಎಲ್ಲರೂ ಹೇಳ್ತಾರೆ, ಅವ್ರು ಇಲ್ಲ ಸಹ ಹೇಳಿಲ್ಲ ಹೊಡೆದು ಬಿಡ್ತಾರೆ, ಸುಮ್ಮ ಸುಮ್ಮನೆ ಬೇರೆಯವ್ರು ಬಂದು ಹಾರಾಡ್ತಿರ್ತಾನೆ. ಅವ್ನು ಯಾರೋ ಸಾಲ ಕೊಡಿಸ್ಬಿಡ್ತಾರೆ ಬ್ಯಾಂಕಿನಿಂದ, ತಾನೇ ಕೊಟ್ಟರೆ ಮಾಡ್ತಿರ್ತಾನೆ, ಗೊತ್ತಾಯ್ತಾ? ಆ್ಯಕ್ಚುಲಿ ತಾನು ಕೊಟ್ಟಿದ್ದು ಇದಷ್ಟು ಕೊಟ್ಟಿದ್ದು ಅವರು, ತಾನು ಜಸ್ಟ್ ಡೆಲಿವರ್ ಮಾಡೋ ಕೆಲಸ ಅಷ್ಟೇ ತಂದು. ಅದು ಡಿವೆಂಡ್ ಏನು ಮಾಡ್ತಾನೆ ಅವನು, ಎಮ್ ಓ ಕೊಡೋಕೆ ಎಷ್ಟು ಕಮಿಷನ್ ವಾಪಸ್ ಇಸ್ಕೋತಾರೆ, ಗೊತ್ತಾಯ್ತಾ? ಎಮ್ ಓ ಕೊಟ್ಟು ಏನಾರು ಕೊಡಿ, ಕಾಫಿ ಕೊಡಿ ಅಂತ ಹೇಳ್ತಾನೆ ಇಮ್ಮಿಡಿಯೇಟಾಗಿ, ತಾನೇ ಕೊಟ್ಟಾಗ ಮಾಡ್ತಾನೆ. ಇವರು ಏನು ತಿಳ್ಕೊ, ಪಾಪ ಹಳ್ಳಿಯವ್ರಿಗೆ ಗೊತ್ತಾಗಲ್ಲ, ಯಾರು ಕೊಟ್ಟರು ತಿಳ್ಕೊಂಡ್ಬಿಡ್ತಾರೆ, ಅವರೇ ಕೊಟ್ಟರು ತಿಳ್ಕೊಂಡು ಅವ್ರಿಗೆ ಅರ್ಧಕ್ಕರ್ಧ ಕೊಟ್ಬಿಡ್ತಾರೆ ಪಾಪ. ಯಾವುದೇ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ದೇವರ ಗುಣವನ್ನು ನಮ್ಮಲ್ಲಿ ಆರೋಪಣೆ ಮಾಡಿಕೊಂಡ್ರೆ ರಾಜ ಶಿಕ್ಷೆ ಕೊಡೋ ದೇವರು ಏನು ಮಾಡ್ತಾನೆ, ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಅಂದರೆ ಸಂಸಾರಕ್ಕೆ ಹಾಕೋದೇ ಶಿಕ್ಷೆ, ಅದು ಸಂಸಾರ ಕಾರಾಗೃಹ, ಸಂಸಾರ ಕಾರಾಗೃಹೇ ನಿಬದ್ಯ, ಸಂಸಾರದಲ್ಲಿ ಹಾಕ್ತಾನೆ ಇರ್ತಾನೆ. ಯಾವಾಗ ಅದು ಒಪ್ಕೊಂಡ್ಬಿಟ್ರೆ ನಾಹಂಕರ್ತ ಹರಿಕರ್ತ ಅಂತ ಅವಾಗ ಏನು ಮಾಡ್ತಾರೆ, ಅವಾಗ ಮೋಕ್ಷ ಕೊಟ್ಬಿಡ್ತಾರೆ. ಯಾವಾಗ ಒಪ್ಕೋಬೇಕಲ್ಲ, ಅದನ್ನೇ ಸಾಧನೆ ಅಂದರೆ, ಅದು ಅಹಂಕಾರ ಮಮಕಾರ ಬಿಡೋದಕ್ಕೆ ಸಾಧನೆ ಅಂತ ಕರೆಯೋದು. ಪ್ರತಿದಿನ ಕಷಾವೇತ್ರಾದಿಭಿ ನೀವು ತಾಡಯೇತಿ ಯಾವ ದ್ರವ್ಯತ್ಯಾಗಂ ತಥೈವ ಶ್ರೀಹರಿರಪಿ ಸ್ವಸ್ವಾತಂತ್ರ್ಯ ಅಪಹಾರಿಣಂ ಯಾವತ್ ತತ್ಯಾಗಂ ಸಂಸಾರ ಕಾರಾಗೃಹೇ ನಿಬದ್ಯ ದುಃಖ ಏ ದೇವಾ. ಸಂಸಾರ ಕಾರಾಗೃಹದಲ್ಲಿ ಬಂಧನ ಮಾಡಿ ದುಃಖ ಪಡಿಸೇ ಪಡಿಸ್ತಾರೆ. ತ್ಯಾಗೇ ತುಪ್ಪ ಯಾವಾಗಲೂ ಶಿಕ್ಷೆ ಕೊಡೋದು ಯಾತಕ್ಕೆ, ಸುಖ ಆಗಲಿ ಅಂತ ಕೊಡ್ತಾರೋ ದುಃಖ ಆಗಲಿ ಅಂತ ಕೊಡ್ತಾರಾ? ಪಡೆಯೋದು ಬೆಳೆಯೋದು ಯಾತಕ್ಕೆ ಮಾಡ್ತಾರೆ? ದುಃಖ ಆಗಲಿ ಅಂತಾನೆ. ಸೊ ಸಂಸಾರದಲ್ಲಿ ದುಃಖ ಯಾತಕ್ಕೆ ಕೊಡ್ತಾನೆ ಪರಮಾತ್ಮ? ಆ ತಪ್ಪು ಒಪ್ಪಿಕೊಳ್ಳೋವರಿಗೂ ಬಿಡೋದಿಲ್ಲ. ತ್ಯಾಗೇತು ಪುನಸ್ತಂ ಚೋರವಿತಿ ಚೋರವಿವ ಕಿಮಿತಿ ದುಃಖ ಏದಿತಿ ಕರ್ತೃತ್ವಾಭಿಮಾನ ತ್ಯಾಗಪೂರ್ವಕಂ ಕ್ರಿಯಮಾಣೇನ ಕರ್ಮಣ ದುಃಖ ನಿವೃತ್ತಿರ್ಭವೇದಿತಿ ದ್ವಿತೀಯದಲ ಹೇತು ತಾಯಿತಿ. ತ್ಯಾಗೇತು ಪುನಸ್ತಂ ಚೋರಮಿವ ಕಿಮಿತಿ ದುಃಖ ಏದಿತಿ, ಯಾವಾಗ ಅವನು ಕೊಟ್ಟು ಬಿಡ್ತಾನೆ ದ್ರವ್ಯನ, ಆಗ ದುಃಖ ಪಡಿಸೋದಿಲ್ಲ. ಕರ್ತೃತ್ವಾಭಿಮಾನ ತ್ಯಾಗಪೂರ್ವಕಂ ಕ್ರಿಯಮಾಣೇನ ಕರ್ಮಣ, ಅದೇ ರೀತಿ ಕರ್ತೃತ್ವ ಅಭಿಮಾನ ತ್ಯಾಗ ಮಾಡಿ ಯಾವ ಕರ್ಮವನ್ನು ಮಾಡ್ತಾನೆ ಅದು ಬಂಧಕ ಅಂತ. ದುಃಖ ನಿವೃತ್ತಿರ್ಭವೇ ದೇವ, ದುಃಖ ನಿವೃತ್ತಿ ಆಯ್ತಾ, ಕಳ್ಳನಿಗೆ ಆಗ್ತಿದ್ದ ದುಃಖ ಪರಿಹಾರ ಆಯಿತು, ಮೋಕ್ಷದಲ್ಲಿ ದುಃಖ ಪರಿಹಾರ ಆಯಿತು. ಇತಿ ದ್ವಿತೀಯ ದಲ ಹೇತುತ, ಸುಖ ಪ್ರಾಪ್ತಿ ಪ್ರಥಮ ದಲ, ದುಃಖ ನಿವೃತ್ತಿ ದ್ವಿತೀಯ ದಲ ಅದಾಗತ್ತೆ. ಪ್ರಥಮ ದಲ ಹೇತುತ ಅದು ಕಥಂ ಭವೇತ್, ಪ್ರಥಮ ದಳ ಸುಖ ಪ್ರಾಪ್ತಿ ಹೇಗಾಗತ್ತೆ ಅಂದರೆ, ನಹಿ ರಾಜ್ಞ ಚೋರ ಅಪಹೃತಂ ದವ್ಯಂ ದತ್ತವಾನಿತಿ ಉಪಕ್ರಿಯತೆ ಇನ್ನಾಮ ದಯಾಲುನ ಯತ್ರ ಕ್ವವಾ ಗಮ್ಯತಾಮಿತಿ ತ್ಯಜ್ಯತೆ ಏವ ಕೇವಲಮಿತ್ಯಾಶಂಕಾಯಾಂ ಯಥಾ ಸಏವ ರಾಜ ತಸ್ಮಯೇವ ಚೋರಾಯ ಪಶ್ಚಾತ್ತಾಪ ತಪ್ತಾಯ ವಿಶೇಷತಃ ಸ್ವಸೇವಾಂ ಕುರುವತೆ ಪ್ರಸನ್ನ ಅಪೇಕ್ಷಿತಂ ಸರ್ವಮಪಿ ದದಾತಿ ತಥಾ ಶ್ರೀಹರಿರಪಿ ಇತ್ಯಾಶಯೇನ ತಚ್ಚಂಖಾ ಪರಿಹಾರಾಯ ಅನೇನ ಸಂಸ್ಕಾರೇಣ ಸಂಸ್ಕೃತಸ್ಯ ಪ್ರಥಮತರ ಹೇತುತಾಪಿ ಭವೇದೇವ ಇತಿ ಭಾವೇನ ಹರಿಪೂಜಾತ್ವೇನ ಅನುಸಂಧಾಯ ಕ್ರಿಯಮಾಣೋ ಭಾಗವತೋ ಧರ್ಮ ಇತಿ ತೃತೀಯ ಲಕ್ಷಣ ಅಭಿಧಾಯ ಯಥಾ ಅನೇನ ಸಂಸ್ಕಾರೇಣ ಸಂಯುತಂ ಪ್ರಥಮದಲ ಹೇತುತಾಮಶ್ನುತೆ ತಥಾ ಏತೇನಾಪೀತಿ ಭಾವೇನ ಚತುರ್ಥ ಲಕ್ಷಣ ಮಾಹ ಯತ್ಪಾದೇತಿ. ಆಮೇಲೆ ಏನಾಯಿತು, ರಾಜನ್ ಒಂದು ಚೋರ ಒಪ್ಪಿಕೊಳ್ಳೋವರೆಗೂ ಹೊಡೆದ, ದುಃಖ ಕೊಟ್ಟ, ಒಪ್ಕೊಂಡ್ಬಿಟ್ಟ, ದುಃಖ ಕೊಡೋ ನಿಲ್ಲಿಸ್ಬಿಟ್ಟ, ದುಃಖ ನಿವೃತ್ತಿ ಆಗೋಯ್ತು. ಈಗ ಮುಂದಿನ ಸ್ಟೆಪ್ ಏನು ಅಂದರೆ, ನಹಿ ರಾಜ್ಞಾ ಚೋರ ಅಪಹೃತವಾನಿತ್ಯ ಉಪಕ್ರಿಯತೆ ಚಿನ್ನಾಮ ದಯಾಲುಣ ಎತ್ರ ಕೋವಾ ಗಮ್ಯತಾಮಿತಿ ತ್ಯಜ್ಯತೆ ಏವಾ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಕೆಲವರು, ಕಳ್ಳ ಹಾಳಾಗಿ ಹೋಗೋದು ಬಿಟ್ಟು ಕಳಿಸ್ಬಿಡ್ತಾರೆ, ಒಪ್ಕೊಂಡು ಎಲ್ಲ ಎಲ್ಲೋ ಕಳಿಸ್ಬಿಡ್ತಾರೆ, ಅದು ಒಂದು ಗುಂಪು. ಆದರೆ ಕಳ್ಳ ಭಾರಿ ಪಶ್ಚಾತ್ತಾಪ ಪಟ್ಟ, ಭಾರಿ ಒಳ್ಳೆಯವನು ತಪ್ಪಾಗಿಬಿಟ್ಟಿತ್ತ ಪಶ್ಚಾತ್ತಾಪ ಪಟ್ಟ, ರಾಜ ಏನು ಮಾಡ್ತಾನಾಗ ಆಗ ಪಶ್ಚಾತ್ತಾಪ ತಪ್ತಾಯ ವಿಶೇಷತಃ ಸ್ವಸೇವಾಂ ಕುರುವತೆ. ಪಶ್ಚಾತ್ತಾಪದ ಭಾರಿ ನೊಂದು ಬಿಟ್ಟ ಸ್ವಾಮಿ, ಏನಾರು ಸೇವೆಗೆ ಅವಕಾಶ ಕೊಡಿ ಅಂತ ಕೇಳಿದ. ಆಯಿತು ಅಂತ ಅವ್ರು ಕೆಲಸನೇ ಕೊಟ್ಬಿಟ್ಟ ತನ್ನದರಲ್ಲಿ. ಅವಾಗ ಏನಾಯ್ತು ಅವನಿಗೆ, ಆರಾಮಾಗಿದ್ದು ಬಿಡ್ತ. ಆ ಜೀವನೋಪಾಯಕ್ಕೋಸ್ಕರ ಕಡತನ ಮಾಡೋ ತಪ್ಪು ಐತಿ, ಜೀವನೋಪಾಯನೇ ಸಿಕ್ಕೋಯ್ತಲ್ಲ, ಹಾಗಾಯ್ತು. ಅದ್ರ ಕಳ್ಳ ಕಡತನ ಉಟ್ಕೊಂಡಿದ್ದಕ್ಕೆ ಒಂದು ದುಃಖ ಪರಿಹಾರ ಆಯ್ತು. ಬಡತಾ ಬಡತಾ ಹೊರಟೋಯ್ತು, ಕೆಲಸ ಕೊಟ್ಟು ಸುಖ ಕೊಟ್ಬಿಟ್ಟ. ಇದು ಪ್ರಥಮ ದಲ ಇದು, ಸುಖ ನಿವೃತ್ತಿ ಪ್ರಥಮ ದಲ, ಅನಿಷ್ಟ ನಿವೃತ್ತಿ ದ್ವಿತೀಯ ದಲ, ಎರಡೂ ಆಯಿತು. ಇತ್ಯಾಶೇನ ಸ್ವಸೇವಾಂ ಕುರುವತೆ ಪ್ರಸನ್ನು ಅಪೇಕ್ಷಿತಂ ಸರ್ವಮಿ ದದಾತಿ ತಥಾ ಶ್ರೀಹರಿರಪಿ. ಇತ್ಯಾಶೇನ ತಚ್ಚಂಖಾ ಪರಿಹಾರಾಯ ಅನೇನ ಸಂಸ್ಕಾರೇಣ ಸಂಸ್ಕೃತಶ್ಚ ಪ್ರಥಮ ದಲ ಹೇತುತಾಪಿ ಭವೇದೇವಾ ಇತಿ ಭಾವೇನ ಹರಿಪೂಜಾತ್ಮೇನ ಅನುಸಂಧಾಯ ಕ್ರಿಯಮಾಣೋ ಭಾಗವತೋ ಧರ್ಮ ಇತಿ ತೃತೀಯ ಲಕ್ಷಣ ಅಭಿಧಾಯ. ಅವನೇನು ಮಾಡ್ದ, ಕೆಲಸಕ್ಕೆ ಸೇರ್ಕೊಂಡ. ಅವ ರಾಜನ ಸೇವಕನೇ ಆಗ್ಬಿಟ್ಟು, ಸೈನಿಕರ ಸೈನ್ಯ ಸೇರ್ಕೊಂಡ್ಬಿಟ್ಟ. ಯುದ್ಧಕ್ಕೆ ಹೋದ, ಬೇರೆಯವ್ರ ಸ್ವತ್ತನ್ನು ಸೋಲಿಸ್ತ, ಹೊತ್ಕೊಬಂದು ರಾಜನ ಕೊಟ್ಟ, ಭಾರಿ ಖುಷಿಯಾಗಿ ಗೊತ್ತಾನೆ ನೋಡಿದ್ರ. ಮೊದಲು ತಾನೇ ರಾಜನ ಸ್ವತ್ತನ್ನು ಕದ್ದಿದ್ದ, ಈಗೇನು ಮಾಡ್ದ, ಬೇರೆಯವ್ರ ಕದ್ದ ರಾಜ ಬಿಡಿಸ್ಕೊಂಬಂದು ಕೊಟ್ಟ ರಾಜನಿಗೆ. ಅದೇ ಇನ್ನೊಬ್ರು ಹೇಳಿತ್ತ, ಅವ್ನು ಸ್ವತ್ತನ್ನು ತಿಳ್ಕೊಬೇಡಿ ಅಂತ ಹೇಳ್ತಾ ಹೋಗ್ತಾನಲ್ಲ, ಇನ್ನೊಬ್ಬರ ಭ್ರಮೆ ಪರಿಹಾರ ಮಾಡಿದಾಗಾಯ್ತ. ರಾಜ ಏನು ಮಾಡ್ತಾನಾಗ, ಇನ್ನೂ ಹೆಚ್ಚು ಕೊಡ್ತಾನೆ. ಸೇನಾಧಿಕಾರಿ ಸೇನಾಪತಿ ಏನಾಗ್ತಾನೆ, ಸೈನಿಕ ಏನಾಗ್ಬೋದು, ಸೇನಾಪತಿ ಆಗ್ಬೋದು, ಸೇನಾಪತಿ ಏನಾಗ್ಬೋದು, ಮಂತ್ರಿ ಆಗ್ಬೋದು ನಾಳೆ. ಯಾಕೆ ಅವ್ನು ಮಾಡ್ತಾ ಮಾಡ್ತಾ ಹೋದ್ರೆ ಮುಂದೆ ಹೋಗ್ಬಿಡ್ತ. ಆ ದೃಷ್ಟಿಯಿಂದ ಭಾಗವತ ಧರ್ಮ ಅನುಷ್ಠಾನ ಮಾಡೋದ್ರಿಂದ ಭಾಗವತ ಧರ್ಮ ಇಲ್ಲಿ ರಾಜಧರ್ಮ, ರಾಜಧರ್ಮ ರಾಜ ಮೆಚ್ಚೋ ಧರ್ಮ, ರಾಜಧರ್ಮ ದೇವ್ರ ಮೆಚ್ಚೋ ಧರ್ಮ ಭಾಗವತ ಧರ್ಮ, ಅದನ್ನು ಮಾಡಿದರೆ ಯಾವ ಸಮಸ್ಯೆ ಇಲ್ಲ. ಸೊ ಭಾಗವತ ಧರ್ಮಕ್ಕೆ ಅರ್ಥ ಏನಾಯಿತು ಅಂದರೆ, ಭಗವಂತ ಹೇಳಿದ ಧರ್ಮ ಭಾಗವತ ಧರ್ಮ, ಭಗವಂತನಿಗೋಸ್ಕರ ಮಾಡ್ತಕ್ಕಂಥ ಧರ್ಮ ಭಾಗವತ ಧರ್ಮ. ಅರ್ಥ ಆಯ್ತಾ? ಭಗವಂತನಿಗೋಸ್ಕರ ಮಾಡಬೇಕು, ಭಗವಂತ ಹೇಳಿದ್ದನ್ನು ಮಾಡಬೇಕು. ಇವತ್ತು ಆಫೀಸ್ನಲ್ಲಿ ಆಫೀಸ್ ಹೇಳಿದ ಕೆಲಸ ಮಾಡಬೇಕು, ಆಫೀಸ್ ಬೆಚ್ಚಾಗಿ ಮಾಡಬೇಕು, ಎರಡೆರಡು ತನ್ನ ಕೆಲಸನೇ ನೀಟಾಗಿ ಮಾಡ್ಕೋಬಾರ್ದು. ಆಫೀಸ್ ಕೆಲಸನೇ ಮಾಡಬೇಕು, ಮತ್ತು ಆಫೀಸ್ಗೆ ಒಪ್ಪಿಸ್ಬೇಕು. ಅದೇ ರೀತಿ ದೇವ್ರು ಹೇಳಿದ ಕೆಲಸನೇ ಮಾಡಬೇಕು, ದೇವ್ರಿಗೆ ಒಪ್ಪಿಸ್ಬೇಕು. ಅದಕ್ಕೆ ಧರ್ಮಾಚರಣೆ ಅಂತ ಅದಕ್ಕೆ ಬಂದಿದ್ದು. ಬರ್ತಾ ಬರ್ತಾ ಮೆಕ್ಯಾನಿಕಲ್ ಆಗಿಬಿಟ್ಟೆ, ಮೀನಿಂಗ್ ಹೋಗ್ಬಿಡುತ್ತೆ ಅಷ್ಟೇ. ನಿಗದ್ಯ ಹೇಳ್ತಾರೆ ಅಂತ ಹೇಳ್ತಾರೆ, ನಿಗದ್ಯತೆ ಹೇಳಲ್ಪಡುತ್ತದೆ, ಇಟ್ ಈಸ್ ಸೆಡ್ ಅಂತೀವಲ್ಲ. ಯಥಾ ಅನೇನ ಸಂಸ್ಕಾರೇಣ ಸಂಯುತ ಪ್ರಥಮದಲ ಹೇತುತಾ ವಶ್ಯುತೆ ತಥಾ ಹೇತೇನಾಪೀತಿ ಭಾವೇನ ಚತುರ್ಥಂ ಲಕ್ಷಣ ಮಹಾ ಯತ್ಪಾದೇತಿ. ಈಗ ದೇವರಲ್ಲಿ ಭಕ್ತಿ ಮಾಡಬೇಕು ಎಂಬುದನ್ನು ವಿವರಿಸಿ ಹೇಳ್ತಾರೆ. ಯತ್ಪಾದ ಪಂಕಜ ರಜಃ ಶಿರಸಾ ಬಿಭರ್ತಿ, ಪರಮಾತ್ಮನ ಪಾದಧೂಳನ್ನು ಶಿರಸಾ ವಹಿಸ್ತಾರೆ ಯಾರ್ಯಾರು, ಶ್ರೀಹಿ ಅಬ್ಜಜ ಗಿರೀಶಃ ಸಹ ಲೋಕಪಾಲೈ, ಮಹಾಲಕ್ಷ್ಮಿ ಬ್ರಹ್ಮದೇವರು ರುದ್ರದೇವರು ದಿಕ್ಪಾಲಕರೆಲ್ಲ ಪರಮಾತ್ಮನ ಪಾದಧೂಳಿ ಧರಿಸ್ತಾರೆ ಅಂತ ಹೇಳಿದ ಮೇಲೆ ಎಷ್ಟು ದೊಡ್ಡವನಿರಬೇಕು ದೇವರು ಅದನ್ನು ಹೇಳುತ್ತಾರೆ. ಶ್ರೀಹಿ ಮಹಾಲಕ್ಷ್ಮೀ ಯತ್ಪಾದ ಪಂಕಜ ರಜಃ ಶಿರಸಾ ಬಿಭರ್ತಿ ತೇನ ನಿತ್ಯ ಮುಕ್ತ ಆಸೀದಿತ್ಯಭಿಪ್ರಾಯ. ಯಾವಾಗಲೂ ಪರಮಾತ್ಮನ ಪಾದಧೂಳಿ ತಲೆ ಮೇಲೆ ಹಾಕಿಕೊಂಡಿರೋದ್ರಿಂದ ಮಹಾಲಕ್ಷ್ಮಿ ಏನಾಗಿದ್ದಾರೆ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಆಗಿದ್ದಾರೆ. ಅಬ್ಜಜೋ ಬ್ರಹ್ಮಾಭಿಭರ್ತಿ, ಬ್ರಹ್ಮದೇವರು ಆಗಿದ್ದಾರೆ. ಅದಕ್ಕೆ ಅವರೇ ಆಗ್ತಾರೆ, ತತೇನೈವ ಜೀವನ್ಮುಕ್ತೋ ಹೋದರೆ ಅದಕ್ಕೆ ಮಹಾಲಕ್ಷ್ಮೀ ದೇವಿ ನಿತ್ಯ ಮುಕ್ತರು, ಬ್ರಹ್ಮವಾಯುಗಳು ಜೀವನ್ಮುಕ್ತರು. ಇದು ಡಿಫರೆನ್ಸ್ ಇದೆ, ಸದಾ ಜೀವನ್ಮುಕ್ತರು. ಯಾವ ಕಾಲಕ್ಕೆ ಸಂಸಾರದಲ್ಲಿದ್ದರೂ ಏನಿಲ್ಲ ಅವರಿಗೆ, ದುಃಖದ ಹೆಸರಿಲ್ಲ ಆಗಿದ್ದಾರೆ. ಗಿರೀಶಶ್ಚ ಸಹ ಲೋಕ, ಅದು ಹೀಗಳು ನಿತ್ಯ ಮುಕ್ತರು ಮಹಾಲಕ್ಷ್ಮಿ, ಜೀವನ್ಮುಕ್ತರು ಅಪರೋಕ್ಷ ಜ್ಞಾನಿಗಳು. ನಿತ್ಯ ಜೀವನ್ಮುಕ್ತರು ಅಂದರೆ ಬ್ರಹ್ಮವಾಯುಗಳು ನಿತ್ಯ ಜೀವನ್ಮುಕ್ತ, ಯಾವಾಗಲೂ ಜೀವನ್ಮುಕ್ತರು, ಯಾವ ಕಾಲಕ್ಕೂ ಅವರು ಬಂಧನದ ಹೆಸರಿಲ್ಲ ಆಗಿರುತ್ತಾರೆ. ಸತೇನೈವ ಜೀವನ್ಮುಕ್ತೋ ಹೂದಿತಿ ಹೃದಯ, ಗಿರೀಶಶ್ಚ ಸಹ ಲೋಕಪಾಲೈಹಿ ಇಂದ್ರಾದಿಭಿಹಿ ಸಹ ವಿಭರ್ತಿ ತೇನೈವ ನಿಶ್ಚಿತ ತಾರತಮ್ಯೋಪೇತ ಮೋಕ್ಷ ಇತ್ಯಾಕೂತಂ. ಈ ರೀತಿ ಯಾರ್ಯಾರು ಅನುಸಂಧಾನದಲ್ಲಿ ಹೆಚ್ಚು ಕಡೆ ಮಾಡ್ಕೋತಾ ಹೋಗ್ತಾರೋ ಅವರಿಗೆ ಫಲದಲ್ಲೂ ಕೂಡ ವ್ಯತ್ಯಾಸ ಆಗೋದ್ರಿಂದ ನಿಶ್ಚಿತ ತಾರತಮ್ಯೋಪೇತ ಮೋಕ್ಷಂ. ತಾರತಮ್ಯ ಮೋಕ್ಷದಲ್ಲಿ ಯಾತಕ್ಕೆ ಬರುತ್ತೆ ಅಂದರೆ, ಅನುಸಂಧಾನದಲ್ಲಿ ವ್ಯತ್ಯಾಸ ಇದ್ದಾಗ ಫಲದಲ್ಲೂ ವ್ಯತ್ಯಾಸ ಆಗುತ್ತೆ. ಈದೃಶಶ್ಚ ಸರ್ವಥಾ ಪ್ರಾರಬ್ಧ ದೇಹ ಅಯೋಗ ಇತಿ ಭಾವೇನಾಹ, ಇಂಥವರಿಗೆ ಸರ್ವಥಾ ಪ್ರಾರಬ್ಧ ದೇಹ ಅಯೋಗ ಇತಿ ಭಾವೇನಾಹ ಯಶ್ಚೇತಿ. ಯಹ ಅಂಥ ಪರಮಾತ್ಮನಿಗೆ ಇಂಥವ್ ಈ ರೀತಿ ತನ್ನ ನಂಬಿದವರಿಗೆ ಮುಕ್ತಿ ಕೊಡ್ತಕ್ಕಂಥ ಪರಮಾತ್ಮನಿಗೆ ಅವನಿಗೆ ಬಂಧನ ಇದೆಯಾ, ಅವನಿಗೆ ಬಂಧನದ ಹೆಸರೇ ಇಲ್ಲ. ಅದಕ್ಕೆ ದೇವ್ರ ಯಾವುದೋ ಕರ್ಮದಿಂದ ಅವತಾರ ಮಾಡ್ದ, ಯಾವುದೋ ಕರ್ಮಕ್ಕೆ ರಾಮದೇವರು ವನವಾಸ ಮಾಡಿ, ಯಾವುದೋ ಕರ್ಮ ಇತ್ತು ಪಾಪ ವನವಾಸ ಮಾಡಿದ ರಾಮದೇವರು, ಅದನ್ನು ಹೇಳ್ಬಿಡು, ದೇವರಿಗೆ ಕರ್ಮ ಹೇಳ್ಬಿಡು. ಗೊತ್ತಾಯ್ತಾ? ಕೃಷ್ಣನಿಗೆ ಯಾವುದೋ ಕರ್ಮ ಇತ್ತು ಪಾಪ, ಹುಟ್ಟಿದಲ್ಲಿ ಜಾಗ ಬೆಳೆಯ ಯೋಗನೇ ಇದ್ದಿಲ್ಲ, ಎಲ್ಲೋ ಬೆಳೆದ ಪಾಪ. ಈ ರೀತಿ ಹೇಳ್ತಾವ್ರು ಏನಾಗುತ್ತೆ, ಅದಕ್ಕೆ ತಿಳುವಳಿಕೆ ಇಲ್ಲ. ಯಾತಕ್ಕೆ? ಅವ್ರು ಸ್ಮರಣೆ ಮಾಡೋರಿಗೆ ಅಂತ ಯಾವುದೇ ರೀತಿಯ ಬಂಧನ ಇಲ್ಲದೆ ಹೋದಾಗ ಅವನಿಗೆ ಎಲ್ಲಿ ಬರುತ್ತೆ? ಲೀಲೆಯವ ಗೃಹೀತ, ಮತ್ತೆ ಹುಟ್ಟಿ ಬಂದಿದ್ದೆಲ್ಲ ಏನು ಅಂತ ಕೇಳಿದ್ರೆ ಲೀಲೆಯಿಂದ ಹೊರತು ಬೇರೆ ಏನೂ ಅಲ್ಲ. ಕೈದಿಗಳು ಮಾತಾಡ್ತಿರ್ತಾರೆ, ನಿನಗ್ಯಾಕೆ ಶಿಕ್ಷೆ, ನಿನಗ್ಯಾಕೆ ಶಿಕ್ಷೆ ಅಂತ ಮಾತಾಡಿಕೊತಾರೆ. ಅವರು ಬ್ಯಾಸೂಟ್ ಮಾಡ್ಕೊಂಡು ಯೂನಿಯನ್ನೇ ಮಾಡ್ಕೊಂಡ್ಬಿಡ್ತಾರೆ ಕೊನೆಗೆ, ಅವರು ಅವ್ರ ಕೈದಿಗಳದೇ ಯೂನಿಯನ್. ಅವಾಗ ಬಂದ ತಕ್ಷಣ ಏನು ಮಾಡಿದೆ ಅಂತ ಕೇಳ್ತಾ ಬರ್ತಾರೆ. ವಿಜೇತಾರ ರಾಜ ಬರ್ತಾರೆ ನೋಡ್ಗಳಿಗೆ, ನೀನೇನು ಮಾಡಿದ್ದೆ ಜೈಲಿಗೆ ಬರ್ಲಿಕ್ಕೆ ಅಂತ ಕೇಳ್ತಾರ. ಯಾತಕ್ಕೆ ಅವ್ರು ಯಾತಕ್ಕೆ ಬಂದಿದ್ದಾನೆ, ಅವ್ರು ನೋಡಕ್ ಬಂದಿದ್ದಾನೆ ಹೊರತು ಲೀಲಾತನು ಗೊತ್ತಾಯ್ತಾ ಇಚ್ಛೆ ಸ್ವೇಚ್ಛೆಯಿಂದ ಬಂದವನು. ಯಾವ ಬೇರೆ ಬರ್ತಾನೆ ಅರ್ಧ ಬಂದಿರ್ತಾನೆ ಏನೋ ಬರ್ದು ವಾಪಸ್ ಹೋಗ್ಬಿಡ್ತಾನೆ. ಅವನೇನು ನಿರ್ಬಂಧಗಳೇ ಇಲ್ಲ, ದೇವರು ಹಾಗೆ ಬರ್ತಾನೆ ಹೊರತು ಏನಿಲ್ಲ ದೇವರಿಗೆ. ಅದಕ್ಕೆ ಲೀಲಾತನು ಅನ್ನೋ ಪದ, ನಾವೊಂದೆಲ್ಲ ಲೀಲಾತನು ಅಲ್ಲ ನಾವು. ನಮಗೇನಾಗಿದೆ, ಅನಿವಾರ್ಯವಾಗಿ ದೇಹ ತಗೊಂಡು ಬಂದಿರೋದು, ಬಂಧಕವಾದ ದೇಹ ಅನಿವಾರ್ಯವಾಗಿ ತಗೊಂಡಿರೋದು, ಅನಿವಾರ್ಯವಾಗಿ ಅಲ್ಲ ಅನುಭವಿಸ್ತಿರೋದು. ದೇವ್ರದ್ದು ಹಾಗಲ್ಲ, ಯಾವ ಬೇರೆ ಬರ್ತಾನೆ, ಯಾವ ಬೇಕಾದ್ರೂ ವರ್ಕಿಂಗ್ ಅವರ್ಸ್ ಅಂತಿಲ್ಲ. ವಿದ್ಯುತ್ ನಾಳೆ ಬರ್ತೇನೆ, ನಾಳೆ ಬರೋದು ಇನ್ನೊಂದು ದಿವಸ ಬರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಇದು ಹೇಳದೆ ಕೇಳದೆ ಬರ್ತೇನೆ, ಏನು ಹೇಳದೆ ಬಂದ್ಬಿಟ್ರಿ, ಇನ್ಸ್ಪೆಕ್ಷನ್ ಬರೋರಿಗೆ ನೀವು ಹೇಳದೆ ಕೇಳದೆ ಬಂದ್ಬಿಟ್ರಿ ಅಂತ ಗಲಾಟೆ ಮಾಡಬಾರದು. ಅದು ಹೇಳಿ ಅದೇ ಒಂದು ದೋಷ. ಆ ರೀತಿ ಮಾಡ್ದ ಅಂದ್ರೆ ಏನರ್ಥ, ಯಾಕೊಂಡು ಸರಿ ಇಲ್ಲ ಅಂತಾನೆ ಅರ್ಥ. ಯಾವ ಬೇಕಾದ್ರೂ ಬನ್ನಿ, ಇವನು ರೈಟೇ ಇಲ್ಲ, ತಪ್ಪಿರಲಿ ಸೇರಿಲ್ಲ, ಬಂದಾಗ ಒಪ್ಕೋಬೇಕಷ್ಟೇ. ಆ ದೇವರ ಅವತಾರ ಯಾವಾಗ ಮಾಡ್ತಾನೆ, ಸಂಭವ ಇಷ್ಟ ಬಂದಾಗ ಅವತಾರ ಮಾಡ್ತೇನೆ ಅಷ್ಟೇ, ನಾನು ಕೇಳಾಗಿಲ್ಲ ಯಾವುದು ಕೂಡ. ಇದನ್ನು ದೇವರ ಸ್ವರೂಪದಿಂದ ಅರ್ಥ ಮಾಡ್ಕೊಳ್ಳದೆ ಹೋದರೆ ತುಂಬ ಜನ ಅರ್ಥ ಮಾಡಿದ್ದು ಮಾಡ್ಕೊಳ್ಳದೆ ಹೋಗಿದ್ದಕ್ಕೆ ಏನಂತಾರೆ, ಕೃಷ್ಣ ನಮ್ಮಂತೆ ಒಬ್ಬ ಮನುಷ್ಯ, ಭಾರಿ ಬುದ್ಧಿವಂತ ಅಷ್ಟೇ, ಕೆಲವರಂತೂ ಕನ್ನಿಂಗ್ ಬೇರೆ ಸೇರಿಸಿಬಿಡ್ತಾರೆ. ಕೃಷ್ಣ ಭಾರಿ ಕನ್ನಿಂಗ್, ಏನೇನೋ ಮಾಡಿ ಯಾರ್ಯಾರು ಮಾಡಿ ಬಂದಿರ್ತಾನೆ ಎಂದು ಸಾಧಿಸ್ಕೊಂಡ್ಬಿಟ್ಟ. ಇದೆಲ್ಲ ಮೋಸದ ಚಿಂತನೆ, ಹಾಗೆಲ್ಲ ಮಾಡಬಾರ್ದು. ಲೀಲಾತನೂಹು ಅನ್ನೋ ಪದದಲ್ಲಿ ಅಷ್ಟೆಲ್ಲ ಅರ್ಥ ಬರ ಹೇಳ್ತಾರೆ. ದಧತ್ ಆಸ್ತೇ ಪ್ರಾರಬ್ಧ ಭಾವೇ ಕಿಮರ್ಥಂ ಬುದ್ಧಿಪೂರ್ವಕಂ ಶರೀರಾಣಿ ಧತ್ತೆ ಇತ್ಯತ ಉಕ್ತಂ ಸ್ವಕೃತೇತಿ. ಮತ್ತೆ ಇವರೆಲ್ಲ ಇದ್ದಾರೆ, ಬ್ರಹ್ಮವಾಯುಗಳವರೆಲ್ಲ ಇದ್ದಾರೆ, ವಾಯುದೇವರು ಅವತಾರ ಮಾಡ್ತಾರೆ, ಅವ್ರಿಗೂ ಪ್ರಾರಬ್ಧ ಇದೆ, ಒಪ್ಕೋಬೇಕು ಪ್ರಾರಬ್ಧ ಇದೆ ಅಂತೇಳಿ. ದೇವ್ರ ಪ್ರಾರಬ್ಧ ಇದೆಯೋ ಅಂದರೆ ದೇವ್ರ ಪ್ರಾರಬ್ಧ ಇಲ್ಲ. ಸ್ವೇನ ಕೃತೋ ಯಃ ಸೇತು ಮರ್ಯಾದ ಧರ್ಮ ಮಾರ್ಗ ತಸ್ಯ ನಿರಕ್ಷ ಏತಿ. ಹಾಗಿದ್ರೆ ಕಾಡಿಗೆ ಹೋಗೋದಲ್ಲ ಯಾತಕ್ಕೆ ಮಾಡ್ತಾನೆ, ಧರ್ಮ ಸೂಚನೆ ಧರ್ಮ ಸಂರಕ್ಷಣೆ ಮಾಡಕ್ಕೆ ತೋರಿಸ್ತಾನೆ ಹೊರತು ಅದೇನು ಅದಿಲ್ಲ. ಕಿಂ ತಸ್ಯ ನಾಶಕಂ ಪ್ರಾಪ್ತಮಿತ್ಯತ ಉಕ್ತಂ ಕಾಲ ಇತಿ. ಕಿಂ ತಸ್ಯ ನಾಶಕಂ ಪ್ರಾಪ್ತಮಿತ್ಯತ ಉಕ್ತಂ ಕಾಲ ಇತಿ. ಏನು ನಾಶ ಏನು ಮಾಡಬೇಕಾಗಿತ್ತು ಅಂದರೆ, ಕಾಲಕಾಲಕ್ಕೆ ಧರ್ಮ ಸಂರಕ್ಷಣೆಗೋಸ್ಕರ ಅಧರ್ಮ ನಾಶ ಮಾಡಬೇಕಾಗಿತ್ತು, ಅದಕ್ಕೆ ಬಂದ. ಕಾಲೇ ತಸ್ಯ ಧರ್ಮಸ್ಯ ದುಷ್ಕರ್ಮಕಾರಿಭಿಶ್ಚ ಚೋರಪ್ರಾಯೈ ರಾಜಭಿ ಗ್ಲಾನಿಹಿ ಗ್ಲಾನಿ ಕಾಲೇ. ರಾಜರಿಂದ ಗ್ಲಾನಿಯಾಗದ ಪ್ರಜೆಗಳು ಎಷ್ಟೇ ತಪ್ಪು ಮಾಡಿದರೂ ಕೂಡ ವಿಚಾರಿಸ್ಲಿಕ್ಕೆ ಯಾರಿರ್ತಾರೆ, ರಾಜ ಇರ್ತಾರೆ. ರಾಜನೇ ತಪ್ಪು ಮಾಡಿಬಿಟ್ರೆ ಆಗ ದೇವರೇ ಬರಬೇಕು ಅಂತ ಅರ್ಥ ಆಯ್ತಾ. ಈಗ ಪ್ರಜೆಗಳು ತಪ್ಪು ಮಾಡಿದ ಶಿಕ್ಷೆ ಮಾಡಲಿಕ್ಕೆ ರಾಜನ ವ್ಯವಸ್ಥೆ ಇರೋದು, ರಾಜರುಗಳೇ ತಪ್ಪು ಮಾಡಿದಾಗ ಅದಕ್ಕೆ ಪರಶುರಾಮ ದೇವರು ಒಂದು ಏನು ಮಾಡಿಬಿಡ್ತಾರೆ, ರಾಜರನ್ನೇ ಹೊಡೆದಾಕ್ತಾರೆ, ಒಳ್ಳೆ ರಾಜನ ಮಾತ್ರ ಉಳಿಸ್ತಾರೆ. ಅದಕ್ಕೆ ಯಥ ಅಧರ್ಮಸ್ಯ ಅಭಿವೃದ್ಧಿ ಕಾಲೇ ಇತಿ ಸ ತಾದೃಶಃ ಸರ್ವೇಷಾಂ ಮುಕ್ತಿಪ್ರದೋ ಭಗವಾಂಶ್ಚ ಅನೇನೈವ ತುಷ್ಯತಿ ಇತ್ಯಾಶಯನಃ. ಜನಗಳು ಪಾಪ ಹೆಲ್ಪ್ಲೆಸ್ ಆಗಿ, ಇವ ನಾವೇನು ಮಾಡಂದ್ರೆ ಸರಿನೇ, ಆದ್ರೆ ಯಾರು ಅನ್ಬಾರ್ದು ಆ ಮಾತನ್ನು, ಗುರುಗಳು ಅನ್ಬಾರ್ದು, ರಾಜ ಅನ್ಬಾರ್ದು. ಅರ್ಥ ಆಯ್ತಾ? ಆಗ ಅಂದರೆ ಅವನು ಇರೋದೇ ಅದಕ್ಕೆ, ಹಾಗಾದ್ರೆ ಬೇಗ ಬಿಟ್ಟು ಹೋಗ್ಬೇಕಷ್ಟೆ. ಅವನು ಹೆಲ್ಪ್ಲೆಸ್ನೆಸ್ ಹೇಳಬಾರ್ದು, ಹೆಲ್ಪ್ಲೆಸ್ ಹೇಳಿದ್ರೆ ಅವ ಸಾಮರ್ಥ್ಯ ಇರೋನು ಅಂತ ಅರ್ಥ. ಅಂಥವ್ನು ಇರ್ಲಕ್ಕೆ ಲಾಲಾಯಕ. ಕಣ್ಣು ಕಾಣದಲ್ಲಿ ಹೇಗೆ ಡ್ರೈವಿಂಗ್ ಮಾಡಲಿ ಅಂತ ಕೇಳಿದರೆ, ಏನು ತಪ್ಪು ಮಾಡ್ತಿದ್ದಾನೆ ಅವನು, ಕಣ್ಣು ಕಾಣದೆ ಹೋದ್ರೆ ಮಾಡೋಕ್ಕೆ ಹೋಗೋದು ಭಾಳ ತಪ್ಪಾಗಿ, ಆದರೆ ಬರೋದಿಲ್ಲ ಅನ್ನೋದು ತಪ್ಪು, ಕಣ್ಣು ಕಾಣೋದಿಲ್ಲ ಅನ್ನೋದು ತಪ್ಪು ಅಂತವ್ನು ಕೂಡಬಾರ್ದು ಆ ಜಾಗದೊಳಗೆ. ಕೂತ ಮೇಲೆ ಏನು ಮಾಡಬೇಕು ಅವನು, ಕೆಲಸ ಸರಿಯಾಗಿ ನಿಭಾಯಿಸ್ಬೇಕು. ಇವತ್ತು ಅರ್ಥ ಮಾಡಿಕೊಂಡ್ರೆ ದೇವರು ಸಾಕ್ಷಾತ್ ಬರದೇನೆ, ಅದಕ್ಕೆ ರಾಜ ಪ್ರತ್ಯಕ್ಷ ದೇವತ ಅಂತ ಕರೀತಾರೆ. ದೇವರ ಪ್ರತಿನಿಧಿಗಳಾಗಿ ರಾಜರಿರಬೇಕು, ದೇವರ ಪ್ರತಿನಿಧಿ ಗುರುಗಳಿರಬೇಕು. ಅವರೇ ನಾವೇನು ಮಾಡೋರಿ, ಕಾಲ ಕೆಟ್ಟೋಗಿದೆ ಅಂತ ಹೇಳೋದಾದರೆ ಅವರಿಗೆ ಅದು ನಿಭಾಯಿಸ್ಲಿಕ್ಕೆ ಬರ್ತಾ ಇಲ್ಲ ಅಂತ, ಹಾಗೆ ಮಾಡಬಾರ್ದು. ಕಾಲೇ ತಸ್ಯ ಧರ್ಮಸ್ಯ ದುಷ್ಕರ್ಮಕಾರಿ ಭೀ ರಾಜಭೀ ಗ್ಲಾನಿ ಕಾಲೇ ತಥಾ ಅಧರ್ಮಸ್ಯ ಅಭಿವೃದ್ಧಿ ಕಾಲೇ ಇತಿ. ರಾಜ ಯಾವಾಗ ಧರ್ಮ ತಪ್ತಾನೋ ಅಧರ್ಮ ಎಲ್ಲ ಕಡೆ ಬೆಳೆಯಲಿಕ್ಕೆ ಶುರುವಾಗಿಬಿಡುತ್ತೆ. ಸ ತಾದೃಶಃ ಸರ್ವೇಷಾಂ ಮುಕ್ತಿಪ್ರದೋ ಭಗವಾಂಶ್ಚ ಅನೇನೈವ ತುಷ್ಯತಿ ಇತ್ಯಾಶಯನಃ. ಆದ್ದರಿಂದನೇ ಪರಮಾತ್ಮ ತಾನು ಯಾವ ಕೆಲಸವನ್ನು ಮಾಡಕ್ಕೆ ಅವತಾರ ಮಾಡ್ತಾನಲ್ಲ, ಅದೇ ಕೆಲಸವನ್ನು ಭಕ್ತರು ಮಾಡಿಬಿಟ್ರೆ ಭಾರಿ ಖುಷಿ ಪಡ್ತಾರೆ. ಯಾಕೆ ತನ್ನ ಕೆಲಸನೇ ಮಾಡಿದಾಗಾಯ್ತಲ್ಲ, ಅದಕ್ಕೆ ಭಗವತ್ ಕಾರ್ಯ ಸಾಧಕ. ದೇವತೆಗಳಿಗೆಲ್ಲ ವಾಯುದೇವರಿಗಳು ಏನಂತ ಕರೀತಾರೆ, ಭಗವತ್ ಕಾರ್ಯ ಸಾಧಕರು. ಅದರಲ್ಲೂ ವಾಯುದೇವರು ಪ್ರಧಾನ ಅಂಗ, ಭಾರಿ ವಿಶೇಷ ಸಾಧಕರು. ಸಕೃತ ಧರ್ಮ ಇತಿ, ಆದ್ದರಿಂದ ಮನೆಯಲ್ಲೇ ಮಕ್ಕಳಿಗೆ ಸಂಧ್ಯಾವನೆ ಮಾಡಿಸಿದ ಮಕ್ಕಳ ಕೈಲಿ, ಅದು ಭಾಗವತ ಧರ್ಮ ಅದು. ಮತ್ತೆ ದೇವರು ಸಂತೋಷ ಪಡ್ತಾನೆ, ಅದರಿಂದ ಆಗೋದು ಒಳ್ಳೇದು ಇವರಿಗೆ, ದೇವರು ಸಂತೋಷ ಪಡ್ತಾರೆ. ಆದ್ದರಿಂದ ನಾವೇನು ಮಾಡ್ತೀವಿ, ಯಾರೇ ಕೇಳ್ತಾರೆ ಬಿಡಿ ನಮ್ಮ ಮನೇಲಿ ಮಾಡೋದ್ರೆ ಅಂತ ಬಿಟ್ಟು ಏನು ಮಾಡ್ತೇವೆ, ದೇವರು ಕೂಡ ಶಿಕ್ಷೆ ಒಳಗಾಗಬೇಕಾಗತ್ತೆ. ನಾನು ನಮ್ಮ ಕೈಯಿಂದ ಇಡೀ ರಾಜ್ಯ ಶಾಸನ ಮಾಡೋದು ರಾಜನ ಅಧಿಕಾರ, ಮನೆ ಮಟ್ಟಿಗೆ ಯಾರ ಅಧಿಕಾರ, ಯಜಮಾನದೇ ಅಧಿಕಾರ, ಯಜಮಾನಿದೇ ಅಧಿಕಾರ. ಅವ್ರೇನಾದ್ರು ಲೂಸ್ ಆಗಿಬಿಟ್ರೆ, ಬಿಟ್ಟುಬಿಟ್ರೆ ಕತೆ ಮುಗಿದು, ಅದು ಜವಾಬ್ದಾರಿ ಹೊರಲೇಬೇಕು ಪ್ರತಿಯೊಬ್ಬರು ಕೂಡ. ಭಾಗವತವು ಧರ್ಮ ಐತಿ ಚತುರ್ಥಂ ಲಕ್ಷಣಂ ಸೂಚಿತಂ ಭವತ್. ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಮನೆ ಬಿಟ್ಟು ಹೋಗ್ಬೇಕಷ್ಟೇ. ಅಂಗರಾಜ ಏನು ಮಾಡಿಬಿಟ್ಟ, ವೇದನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಮನೆ ಬಿಟ್ಟು ಹೋಗ್ಬಿಟ್ಟಾರ ಅರ್ಥ. ಇನ್ನು ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ತಾನು ಇದ್ದ ಮೇಲೆ ಕಂಟ್ರೋಲ್ ಮಾಡಬೇಕು, ಆಗದ್ರಲ್ಲಿ ತಾನು ಇರಬಾರ್ದು ಅಷ್ಟೇ. ಇದು ಅರ್ಥ ಮಾಡ್ಕೊಂಡು ವಿಭೀಷಣ ಏನು ಮಾಡಿದ, ರಾವಣ ಮಾತು ಕೇಳಲಿಲ್ಲ, ಏನು ಮಾಡಿಬಿಟ್ಟ, ಬಿಟ್ಟು ಬಂದ್ಬಿಟ್ಟು. ಅದು ಅರ್ಥ ಮಾಡ್ಕೋಬೇಕು, ಅದನ್ನು ಸರಿಯೇ ನಾವು ಅಲ್ಲೇ ಕೋಆಪರೇಟ್ ಮಾಡ್ಕೊಂಡಿರ್ತೀವಿ ಅಂತ ಕೇಳಿದರೆ ಪಾಪ ಶೇರ್ ಮಾಡಬೇಕು ಅಂತ ಅರ್ಥ. ಮಾಡಿದ ತಪ್ಪಿಗೆ ಜವಾಬ್ದಾರಾಗಬೇಕಲ್ಲ, ಆಗಲೇಬೇಕು. ಅನೇನ ಹರಿಕೃತ ಹರಿಕರ್ತೃಕತೆಯ ಅನುಸಂಧಾಯ ಕ್ರಿಯಮಾಣೋ ಭಾಗವತೋ ಧರ್ಮ ಇತಿ ಚತುರ್ಥಂ ಲಕ್ಷಣಂ ಸೂಚಿತಂ ಭವತಿ ಯಥಾಹು. ಏನಾಯ್ತಿದ್ರು, ಏನು ತೋರಿಸಿದ್ರು ಅಂದರೆ, ದೇವರು ಹೇಳಿದ ಧರ್ಮ ಅಷ್ಟೇ ಅಲ್ಲ, ಇದು ದೇವರು ಸ್ವತಃ ತಾನು ಮಾಡಿದ ಧರ್ಮ ಕೂಡ ಆಗಿದೆ. ಅದು ಇಂಪಾರ್ಟೆಂಟ್. ದೇವರು ಹೇಳಿದ ಧರ್ಮ, ದೇವರು ಮಾಡಿ ತೋರಿಸಿದ ಧರ್ಮ. ವೇದವ್ಯಾಸಾದಿ ರೂಪಗಳಿಂದ ಹೇಳಿದ, ಕೃಷ್ಣರಾಮಾದಿ ರೂಪಗಳಿಂದ ಮಾಡಿ ತೋರಿಸಿದ. ಅಂದಮೇಲೆ ಏನ್ ಮಾಡ್ಬೇಕು ನಾವೀಗ? ಇನ್ನೂ ಮಾಡ್ಬೇಕು. ದೇವರೇ ಮಾಡಿ ತೋರಿಸಿದ ಮೇಲೆ ತಾನೇ ಹೇಳ್ತಾನೆ ಕೃಷ್ಣ, ನಾನು ಮಾಡಿ ತೋರಿಸ್ತವ್ರಿಗೆ ಜನಕ್ಕೆ ಗೊತ್ತಾಗ್ತಿತ್ತು. ಇಲ್ಲಿ ಯದ್ಯದ ಆಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ ಸಯ್ಯತ್ ಪ್ರಮಾಣಂ ಗುರುತೆ ಲೋಕಸ್ತದನು ವರ್ತದೆ. ತಾನೇ ಹೇಳ್ತಾನೆ ಅರ್ಜುನ, ನನಗೇನಿದೆ ನೋಡು, ನಾನು ಯಾತಕ್ಕೆ ಮಾಡಬೇಕಾಗಿದೆ ನೋಡು. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ನನಗೆ ಬಿಟ್ಟರೆ ಹೋಗೋದಿಲ್ಲ, ಮಾಡಿದರೆ ಬರೋದೂ ಇಲ್ಲ, ಆದರೂ ಮಾಡ್ತೇನೆ. ಅದಕ್ಕೆ ಉಚ್ಚೀದೇಯು ರಿಮಯ ಲೋಕಾಹ ನಕುರ್ಯಾಂ ಕರ್ಮಚೇತಃ. ನಾನು ಕರ್ಮಾಚರಣೆ ಮಾಡಿ ತೋರಿಸ್ತಾ ಹೋದರೆ ಜನ ಏನು ಮಾಡ್ತಾರೆ? ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಕೃಷ್ಣನೇ ಬಿಟ್ಟ, ನಾವ್ಯಾಕೆ ಬಿಡಬಾರ ಶುರು ಮಾಡಿಬಿಡ್ತಾರೆ. ಆಮೇಲೆ ಅದಕ್ಕೆ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಸೊ ಭಾಗವತ ಧರ್ಮ ಮೂರನೇ ಅರ್ಥ ಇದು. ದೇವ್ರು ಹೇಳಿದ ಧರ್ಮ ಭಾಗವತ ಧರ್ಮ, ದೇವರಿಗೋಸ್ಕರ ಮಾಡೋ ಧರ್ಮ ಭಾಗವತ ಧರ್ಮ, ದೇವರು ಮಾಡಿ ತೋರಿಸಿದ ಧರ್ಮ ಭಾಗವತ ಧರ್ಮ. ದೇವ್ರಿಗೆ ಮಾಡಬೇಕಂತ ತೋರಿಸಿದ್ದಾರೆ. ಟೀಕಾರ ಪದ್ಯ ಮಾಲ ಬರೋದು, ತಾವೇ ಪೂಜೆ ಮಾಡಿ ತೋರಿಸಿದ್ರು. ಮತ್ತೆ ಹೊತ್ತಾನೆ ಆಚಾರ ತಂತ್ರಸಾರ ಸಂಗ್ರಹ ಬರೋದು, ತಾವೇ ಆ ರೀತಿ ಮಾಡಿ ತೋರಿಸಿದ್ರು. ಅವಾಗ ಏನಾಯ್ತು? ಇನ್ನೂ ಹೆಚ್ಚು ಮಹತ್ವ ಬಂತ ಅದಕ್ಕೆ. ಈ ದೃಷ್ಟಿಯಿಂದ ಈಗ ಲಕ್ಷಣ ಹೇಳಿದ್ದರಿಂದ ಭಾರಿ ಮಹತ್ವಪೂರ್ಣವಾದ ಅರ್ಥ ಕೊಟ್ಟಾಗಾಯಿತು. ಅನೇನ ಹರಿಕರ್ತೃಕತೆಯ ಅನುಸಂಧಾಯ ಕ್ರಿಯಮಾಣೋ ಭಾಗವತೋ ಧರ್ಮ ಇತಿ ಚತುರ್ಥಂ ಲಕ್ಷಣಂ ಸೂಚಿತಂ ಭವತಿ ಯಥಾಹುಹು ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ದೇವಂ ಋಣಾಂ ಕ್ರಿಯಾಯೋಗಾಃ ಸರ್ವೇ ಸಂಸ್ಮೃತಿ ಹೇತವಃ ತಯೇವಾತ್ಮ ವಿನಾಶಾಯ ಕಲ್ಪಂತೆ ಕಲ್ಪಿತಾ ಪರೇ. ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಅದಕ್ಕೇನೆ ನೋಡು, ತಾಪತ್ರಯ ಚಿಕಿತ್ಸಿತಂ. ತಾಪತ್ರಯ ಚಿಕಿತ್ಸೆ ಅಂದರೆ ಯಾವುದು? ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಬ್ರಹ್ಮಾರ್ಪಣಂ ಬ್ರಹ್ಮವಿ. ಯಾವಾಗ ದೇವ್ರಿಗೆ ಅರ್ಪಿಸಿಬಿಡ್ತಾನೆ ಆಗ ಅದೇನಾಗುತ್ತದೋ, ತಾಪತ್ರಯ ಚಿಕಿತ್ಸೆ, ಅದೇ ಔಷಧಿ. ಅರ್ಪಿಸ್ತಾ ಹೋಗಿಬಿಟ್ಟಾಗ ಏನಾಯ್ತು ಅಲ್ಲಿಗೆ? ಅದು ಆನ್ಸರ್, ಅದು ಅಕೌಂಟ್ ಕೊಟ್ಟು ಬಂದ ಮಾಡಿಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿದ್ರೆ ನಾಪತ್ತೆ ಹೋಗಿಬಿಟ್ಟ, ಬೇಕಾಷ್ಟು ದುಡ್ಡು ಕಲೆಕ್ಟ್ ಮಾಡಿಕೊಂಡ ಹೊರಟುಬಿಟ್ಟ. ಅದು ಸೆಕ್ಟರ್ ಕೇಸ್ ಆಗ್ತಾ ಎಲ್ಲ ಮಾಡಿ ಒಪ್ಪಿಸಿಬಿಟ್ಟ ಮೂದು ಹೇಳ್ತಾರೆ. ಮತ್ತೇನು ಕಲೆಕ್ಟ್ ಮಾಡಿದ್ದ ಒಪ್ಪಿಸಿದ್ರೆ ಮೂದು ಅವನ ಕೆಲಸ ಮುಗಿತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಲೋಕದ ಸಿಂಪಲ್. ಅದು ಯಾವ ಜವಾಬ್ದಾರಿ ಒಪ್ಪಿಸಿರ್ತಾರೋ ಅದನ್ನು ಮಾಡಿ ಏನು ಮಾಡಬೇಕು ಅವನು? ಮತ್ತೆ ಸಬ್ಮಿಟ್ ಮಾಡಬೇಕು. ಅದು ಮಾಡಿದರೆ ಕೆಲಸ ಮುಗಿದೋಗು. ಇದು ದೇವರು ಮಾಡೋಕ್ಕೆ ಹೇಳಿದ್ದಾನೆ, ಮಾಡಿ ಕೃಷ್ಣಾರ್ಪಣ ಅನ್ಬೇಕಷ್ಟೆ. ಏತತ್ ಸಂಸೂಚಿತಂ ಬ್ರಹ್ಮನ್ ಏವಂ ಋಣಾ ಕ್ರಿಯಾ ಯೋಗಾಹ ಸರ್ವೇ ಸಂಸ್ಮೃತಿ ಹೇತವ. ಅದು ಬಿಟ್ಟುಬಿಟ್ರೆ ಎಲ್ಲ ಮಾಡತಕ್ಕಂಥ ಕರ್ಮ ಎಲ್ಲ ಬಂಧನಕ್ಕೆ ಕಾರಣ, ಸಂಸಾರಕ್ಕೆ ಕಾರಣ. ತಯೇವ ಆತ್ಮವಿನಾಶಾಯ ಕಲ್ಪಂತೆ, ಬನಿ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಕಲ್ಪಿತಾ ಪರೇ, ಬೇರೆಯವರೆಲ್ಲ ಅರ್ಪಿಸಿದರೆ ಅಥವಾ ಅರ್ಪಿಸ್ತೇನೆ ಹೋದರೆ ಅವೆಲ್ಲ ಬಂಧಕ, ಸರ್ವನಾಶಕ್ಕೆ ಕಾರಣ. ದೇವ್ರಿಗೆ ಒಪ್ಪಿಸಿಬಿಟ್ಟಾಗ ಏನಾಯ್ತು ಅಲ್ಲಿಗೆ? ಎಲ್ಲ ಮೋಚಕ. ಈ ತಾಪತ್ರಯ ಚಿಕಿತ್ಸಿತ, ಕರ್ಮದಿಂದ ಬಿಡುಗಡೆಯಾಗಲಿಕ್ಕಿರ್ತಕ್ಕ ಒಂದೇ ಒಂದು ಮಾರ್ಗ ಕಟ್ಸಿಬಿಟ್ಟ. ತಾವೇ ಹೇಳಿದ್ದು, ಯಾರೋ ದುಡ್ಡು ಕೊಟ್ಟಿರ್ತಾರೆ, ಕಾಯ್ತಾ ಕೂತಿರ್ತಾನೆ, ಯಾರೋ ಕರೀತಾರೆ, ಇಲ್ಲ ಪರಮಯ್ಯ ದುಡ್ಡು ಕೊಟ್ಬಿಡ್ದೇನೆ ಕೊಟ್ಬಿಡ್ಬೇಕಾಗಿದೆ, ಭಾರಿ ಪ್ರಾಬ್ಲಮ್ ಇದೆ ನನಗೆ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಅವ್ನು ಬರ್ತಾನೆ, ಕೊಟ್ಬಿಡ್ತಾನೆ, ಸದ್ಯ ಪಾರಾದೆ ಅಂತ ಹೇಳಿ ಅವ್ನು ಕೊಟ್ಟಿದ್ರೆ ಒಪ್ಪಿಸಿದ ಅಷ್ಟು ಏನಾಯ್ತು ಅಲ್ಲಿಗೆ? ಜವಾಬ್ದಾರಿ ಹೋಯ್ತು. ಬಸ್ಸಲ್ಲಿ ಕೂತಿರ್ತಾರೆ, ಪಕ್ಕದಲ್ಲಿ ಏನೋ ಇಟ್ಟು ಬರ್ತೀನಿ ಅಂತ ಹೋಗ್ಬಿಡ್ತಾನೆ ಅವನು. ಇವನು ಬಸ್ ಹೋಗಲಿಕ್ಕೆ ಶುರುವಾಗುತ್ತೆ, ಇವ್ರು ಭಾರಿ ಟೆನ್ಷನ್, ಇವನು ಅವ್ನು ಇವ್ರಿಗೆ ಟೆನ್ಷನ್, ಅವನು ಬಂದಿಲ್ಲ ಅಂತೇಳಿ, ಇವನು ಬಂದಿಲ್ಲ ಬಂದು ಅವ್ರು ಆರಾಮ ಬಿಡ್ತಿರ್ತಾರೆ ಕಾಫಿ ಕುಡ್ಕೊಂಡು. ನಾನು ಇವನ್ ಮೇಲೆ ಒಪ್ಪಿಸ್ಬಿಟ್ಟೆ, ನಾನು ನಿಶ್ಚಿಂತೆ. ಅವನು ಇವನು ಪಾಪ ಒದ್ದಾಡ್ತಿರ್ತಾನೆ, ಎಲ್ಲ ಬಜೆಟ್ ಮಾಡ್ಕೊಂಡ್ಬಿಟ್ಟೆ ಅಂತೆ. ಅದೇ ಅರ್ಥ ಮಾಡ್ಕೊಂಡ್ರೆ ಅವ್ರು ಏನಿದೆ ಪಾಪ, ಅವರು ಒಳ್ಳೆಯವರಿಗೆ ಬಾಧಾರ, ಕೆಟ್ಟವರಾದರೆ ಅವ್ರು ಹೋದ ತಕ್ಷಣ ದಿವಸ ತೊಗೊಂಡೋಗ್ಬಿಡ್ತಾರೆ, ಬೇಸ್ ಕೆಲಸ ನೋಡಿಕೊಳ್ಳೋ ಪ್ರಶ್ನೆ ನಾಪತ್ತೆ ಆಗಿಬಿಟ್ಟಿರ್ತಾರೆ. ಆ ರೀತಿ ಮಾಡಬಾರ್ದು, ಒಪ್ಪಿಸ್ಬೇಕು. ದೇವ್ರ ಪ್ರತಿಕ್ಷಣದಲ್ಲಿ ಏನು ಮಾಡ್ಬೇಕು ನಾವು? ಅದನ್ನು ಕಾಯೇನ ವಾಚ ಮನಸೇಂದ್ರಿಯ ಅಂತ ಒಪ್ಪಿಸ್ತೇನೆ ಇರಬೇಕು. ಅದು ಭಾರಿ ಮುಖ್ಯ. ಅದು ಈ ಭಾಗವತ ಧರ್ಮದ ವೇಳೆಯಲ್ಲಿ ಅಷ್ಟು ಪೂರ್ವ ರೀತಿಯಲ್ಲಿ ಮಾಡಿ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ಬಿರಿಂಚೋಪ ಕೃತಾರ್ಹಣಾಂಭಃ ಶೇಷಂ ಪುನಾತಿ ಅನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ಪದಾರ್ಥಃ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ಬಿರಿಂಚೋಪ ಹೃತಾರ್ಹಣಾಂಭಃ ಶೇಷಂ ಪುನಾತಿ ಅನ್ಯತಮಃ ಮುಕುಂದಾತ್ ಕೋನಾಮಲೋಕೆ ಭಗವತ್ಪದಾರ್ಥಃ. ಅಥಾಪಿ, ಈಗ ಪರಮಾತ್ಮನ ಪಾದ ಯತ್ ಪಾದ ನಖ ಅವಸೃಷ್ಟಂ, ಯಾರ ಪಾದದ ನಖದಿಂದ ಪಡೆಯಲ್ಪಟ್ಟಂತಹ ಜಗದ್ವಿರಿಂಚೋಪ ಹೃತಾರ್ಹಣಾಂಭಃ ವಿರಿಂಚ ಉಪಹೃತ ಅರ್ಹಣಾಂಭಃ, ಪರಮಾತ್ಮನ ಪಾದದ ಬೆರಳಿನ ನಖ ಆಗಿದ್ದಕ್ಕೆ ಬ್ರಹ್ಮಾಂಡ ಸ್ವಿದಾಯಿತು, ಕರ್ಪರ ಒಡೆದೋಗ್ಬಿಟ್ಟು ನೀರು ಬಂತು. ಆಗ ವಿರಿಂಚ ಬ್ರಹ್ಮದೇವರು ಏನು ಮಾಡ್ತಾರೆ? ಉಪಹೃತ ಅರ್ಹಣಾಂಬ, ಅರ್ಹಣ ಅಂದರೆ ಪೂಜಾ, ಅರ್ಹಣಾಂಬ ಅಂತೇಳಿ ಪೂಜಾ ನೀರು, ಅದ್ರ ಮಾಡ್ಕೊಂಡು ಪಾದ ತೊಳಿತಾರೆ. ಅದೆಂಥ ನದಿ ಆಯ್ತದು? ಶೇಷಂ ಪುನಾತಿ ಅನ್ಯತಮೋ ಬುಕುಂದ ಜಗತ್ ಪುನಾತಿ, ಇಲ್ಲಿ ಲೋಕವನ್ನೇ ಪಾವನ ಮಾಡ್ತಕ್ಕಂಥ ನದಿ ಬಂತು. ಇಲ್ಲಿ ಯಂಥವೃಣ ಅಂತ ಕೇಳಿದರೆ ಸಾ ಈಶ ರುದ್ರದೇವನ ಪ್ರಾರಂಭ ಮಾಡಿಕೊಂಡು ಇಡೀ ಜಗತ್ತನ್ನೇ ಪಾವನ ಮಾಡತಕ್ಕಂಥ ತೀರ್ಥ ಆತನ ಪಾದದಿಂದ ಬಂತು. ಅರ್ಥೇನು, ಯಾರ ಪಾದದ ನಖದಿಂದ ಹೊಡೆಯಲ್ಪಟ್ಟ ಬ್ರಹ್ಮಾಂಡ ಕರ್ಪರದಿಂದ ಬಂದ ನೀರು ಬ್ರಹ್ಮದೇವರು ಪಾದ ಪೂಜೆ ಮಾಡಿದಾಗ ನದಿಯಾಗಿ ಹರಿದು ರುದ್ರದೇವರಿಂದ ಪ್ರಾರಂಭ ಮಾಡಿ ಇಡೀ ಜಗತ್ತನ್ನೇ ಪಾವನ ಮಾಡುತ್ತಲ್ಲ ಅಂತ ಮುಕುಂದ. ಈ ಮುಕುಂದನನ್ನು ಬಿಟ್ಟರೆ ಕೂನಾಮಲೋಕೆ ಭಗವತ್ ಪದಾರ್ಥ, ಭಗವಂತ ಅಂತ ಯಾರು ಬೇರೆ ಯಾರನ್ನು ಕರಿಬೇಕು ನೋಡಿ ಅಂತ ಹೇಳ್ತಾರೆ. ಭಗವಂತ ಅಂತ ಬೇರೆ ಯಾರನ್ನು ಕರಿಬೇಕು? ಇವರೊಬ್ಬನ್ನ ಯಾರನ್ನು ಕರೆಯಕ್ಕೆ ಬರೋದಿಲ್ಲ. ಯಾಕೆ ಎಲ್ಲ ಕ್ಯಾಂಡಿಡೇಟ್ಸ್ ಇಲ್ಲೇ ಇದ್ದಾರೆ. ಬ್ರಹ್ಮದೇವರು ಸರ್ವೋತ್ತಮರಮ್ಮಾಗಿಲ್ಲ, ಅವ್ರು ಪಾದ ತೊಳಿತಾ ಇದ್ದಾರೆ. ರುದ್ರದೇವರು ಹೇಳಾಗಿಲ್ಲ, ತಲೆ ಮೇಲೆ ನೀರು ಹಾಕೊಂಡಿದ್ದಾರೆ, ಪಾದ ತೊಡಿಸ್ಕೊಂಡಿದ್ದಾನೆ ಅಂತ. ಅಂದಮೇಲೆ ಹೈಯೆಸ್ಟ್ ಯಾರಾದರೂ ವಿಷ್ಣುವೇ, ಅದನ್ನು ಹೇಳೋ ಮಾತಿ. ಅಥಾಪಿ ಯತ್ಪಾದ ನಖಾವ ಸೃಷ್ಟಂ ಜಗದ್ಬಿರಿಂಚೋಪ ಹೃತಾರ್ಹಣಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೂನಾಮ ಲೋಕೆ ಭಗವತ್ ಪದಾರ್ಥ. ಸೊ ಭಗವತ್ ಪದಕ್ಕೆ ಅರ್ಥ ದೇವರನ್ನು ಬಿಟ್ಟರೆ ಯಾರೂ ಇಲ್ಲ ಅಂಬೋದನ್ನು ಯುಕ್ತಿಯಿಂದ ಹೇಳ್ತಾರೆ. ಅದು ಭಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ ಡಿಟೇಲ್ ಆಗಿ ಅದನ್ನು ನಾನು. ಓಂ ಶ್ರೀ ಹಂಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತವತೆ ಜಗಜ್ಜನ್ಮ.